ಆಗಿತ್ತು. ಯಾವಾನ್ ಕಾಲ ತಯೋಸ್ತಾವಾನ್ ಕಾಲೋ ಲೋಕ ಇತಿಹಾಸ ಅದೆಲ್ಲ ಆಗಿತ್ತು, ಅದನ್ನೇ ಐತಿ. ಅದಿಷ್ಟು ಹಿಂದೆ ಮುಂದೆ ಆಗಿರೋದು ಅದಿಷ್ಟು ಅಪರೋಕ್ಷವಿ ಸಹೇಷ ವೇದ ಇತ್ಯುಚ್ಯತೆ ಇತಿ ಶೇಷ ನನ್ ವಸ್ತು ಏವಂ ಏವಂ ವೇದ ಅದು ಬಂದಿದೆ. ಯಸ್ಮಾತ್ ಯೋಗ್ಯ ಏವ ಉಪಾಸನಾ ಪೂರ್ವಂ ಅಪರೋಕ್ಷ ಅಪರೋಕ್ಷದೃಕ್ ನಾಣ್ಯ ತಸ್ಮಾದಿ ತನ್ಮಯ. ಉಪಾಸನೆ ಮಾಡಿದಾಗ ಮಾತ್ರ ಅಪರೋಕ್ಷ ಆಗುತ್ತೆ ಅಂತ ತಿಳಿದವರೆ ಇಲ್ಲ ಅವರಿಗೆ. ಅನ್ಯೇಷಾಂ ಕಾದಾಚಿತ್ತ ಉಪಾಸನಾವತಾಂ ಅದೆಲ್ಲ ಹೇಳಿದರು. ಖಂಡ ಸ್ಮೃತಿರ್ ಧಾರಣಾ ಸ್ಯಾತ್ ಅಖಂಡ ಧ್ಯಾನ ಮುಚ್ಚತೆ ಅಪ್ರಯತ್ನಾತ್ ಸಮಾಧಿಸ್ತು ದರ್ಶನಂ ಚಿರಯಾನಯ ಅಂತ ಹೇಳಿ ತಂತ್ರಸಾರದ ಮಾತು. ಇತಿ ಉಕ್ತ ಖಂಡ ಸ್ಮೃತಿ ಬೇರೆ, ಅಖಂಡ ಸ್ಮೃತಿ ಬೇರೆ, ಸಮಾಧಿ ಬೇರೆ, ಕೊನೆಗೆ ದರ್ಶನ. ನಾಲ್ಕು ಸ್ಟೇಜ್ ಆಗಬೇಕು. ಶಾಸ್ತ್ರ ಓದ್ತಾ ಹೋದಂತೆ ಏನಾಗುತ್ತೆ, ಸ್ಮೃತಿಗೆ ಅನುಕೂಲ ಆಗುತ್ತೆ, ಉಳಿದೆಲ್ಲ ಅದು ಬೆಳೆಸ್ಕೊತಾ ಹೋಗ್ಬೇಕು. ಇತ್ಯುಕ್ತತ್ವಾದ ಅಪ್ರಯತ್ನ ಸ್ಮೃತಿ ಲಕ್ಷಣೇನ ಸಮಾಧಿನ ಚಿರಾನುಷ್ಠಿತೇನ ಅಪರೋಕ್ಷ ಜ್ಞಾನಂ ಭವತಿ. ಸಮಾಧಿ ಸ್ಥಿತಿಯನ್ನು ತಕ್ಷಣ ಮಾಡಿದರೆ ಬರೋದಿಲ್ಲ, ಚಿರಾನುಷ್ಠಿತೇನ ಬಹುಕಾಲ ಮಾಡಬೇಕು. ನತು ಖಂಡ ಸ್ಮೃತಿ ರೂಪಕ ರೂಪಕಾದಾಕಿತ್ತ ಉಪಾಸನ ಉಪಾಸನೇನ ಅತಸ್ತೇಷಾಂ ತಲ್ಲೋಕ ಸಂಚರಣಮೇವ ಇತಿ ಭಾವ. ಆದ್ದರಿಂದ ಅವರಿಗೆ ಆ ಲೋಕ ಸಂಚಾರ ಹೊರತು ಲೋಕದೊಳಗಿರತಕ್ಕಂಥ ವಿಶೇಷ ಅಭಿಮಾನಿತ್ವ ಬರೋದಿಲ್ಲ ಅವರಿಗೆ. ಸಂಚಾರ ಮಾಡಿಕೊಂಡಿರೋದು ಸಿಟಿಜನ್ ಬೇರೆ, ಅದರ ಇದು ಅಧಿಕಾರಿ ಬೇರೆ ಅಂತ ಹೇಳಿ ಮುಂದಿನ ಭಾಗ. ಪ್ರಾಣಾದಿಭ್ಯಶ್ಚ ವಾಯುವಾದ್ಯ ಏವೋ ಏವಂ ವಿಷ್ಣು ಪ್ರಜಜ್ಞಿರೇ ಬ್ರಹ್ಮ ಶೇಷ ಸುಪರ್ಣೇಂದ್ರ ಶಿವಾದ್ಯ ಆಪ ಈರಿತಾಹ ಇದೆಲ್ಲ ಬಂದಿತ್ತು. ಬ್ರಹ್ಮ ಶೇಷ ಸುಪರ್ಣ ಇಂದ್ರ ಶಿವಾದಿಗಳೆಲ್ಲ ದೀನ ಅಭಿಮಾನಿ ದೇವತೆಗಳು. ಪ್ರಾಣೇನ ಸೃಷ್ಟೋ ಇದಾಗಬೇಕೀಗ ಅಲ್ಲ, ಪ್ರಾಣೇನ ಸೃಷ್ಟೋ ಇತ್ಯಾದಿ ಪ್ರಕರಣ ಚತುಷ್ಟಯಂ ವ್ಯಾಚಷ್ಟೇ ಪ್ರಾಣಾದಿ ಪ್ರಕರಣ ಚತುಷ್ಟಯ ನಾಲ್ಕು ಭಾಗ ಬಂದಿತ್ತು. ಪ್ರಾಣೇನ ಅಂತರಿಕ್ಷ ಚಕ್ಷುಸ್ಸು ಆಮೇಲೆ ದಿಶಃ ಶ್ರೋತ್ರಂ ಮನಸ ಸೃಷ್ಟಿ ಆಪ ಇಷ್ಟಕ್ಕೆ ನಾಲ್ಕು ಖಂಡಗಳಿಗೆ ಅರ್ಥ ಹೇಳುತ್ತಾರೆ. ಮನಸ ಸೃಷ್ಟಾಹ ಆಪಶ್ಚ ವರುಣಶ್ಚ ಇತ್ಯೇತ್ಯಾಚಷ್ಟೇ ಬ್ರಹ್ಮೇತಿ ಸರ್ವೇಷಾಂ ಅಭಿಮಾನಿತ್ವೇ ಜ್ಞಾಪಕಮಾಹ ವೈಶ್ವದೇವಿ ಅಂತ ಕರೀತಾರೆ. ಜೀವನಾಂತ್ಯ ಎಲ್ಲ ದೇವತೆಗಳು ಅಭಿಮಾನಿಗಳ ಹೊಂದಿದ್ದಾರೆ. ಪ್ರಧಾನವಾಗಿ ಬ್ರಹ್ಮದೇವರು, ವಾಯುದೇವರು, ಗರುಡ ಶೇಷ, ರುದ್ರದೇವರು, ಇಂದ್ರದೇವರು ಅಷ್ಟು ಜನ. ವೈಶ್ವದೇವಿ ತತ್ರ ತತ ಏವ ಸರ್ವೇಷಾಂ ಅಭಿಮಾನಿತ್ವ ದೇವಹಿ ಆಪೋ ವೈ ಸರ್ವಾ ದೇವತಾಹ. ಅದಕ್ಕೆ ಇನ್ನೊಂದು ಕಡೆ ಉಪನಿಷತ್ ಹೇಳುತ್ತೆ, ಆಪೋ ವೈ ಸರ್ವೇ ದೇವತಾ. ಅದು ವಿಶ್ವೇ ದೇವ ಅಂದ್ರೆ ಆಗರ್ಥ. ಈ ವಿಶ್ವದೇವತೆಗಳಲ್ಲ, ಮತ್ತೆ ಎಲ್ಲ ದೇವತೆಗಳು ನೀರಿಗೇನಾಗಿದ್ದಾರೆ, ಅದಕ್ಕೆ ಎಲ್ಲ ದೇವತೆಗಳ ಪೂಜೆಗೂ ಏನು ಬೇಕೋ ನೀರು ಬೇಕು. ಯಾವುದೇ ದೇವತೆಯ ಪೂಜೆಗೂ ಕೂಡ ನೀರಿಲ್ಲದೆ ಹೋದ್ರೆ ಪೂಜೆ ಮಾಡಕ್ ಬರೋದಿಲ್ಲ. ವಿಶ್ವೇ ದೇವ ಏನ ಅದು ಬೇರೆ. ಅವಾಗ ಏನದು ಒಳಗಿರ್ತಕ್ಕಂಥದ್ದು, ಇವರು ದೈತ್ಯರಿದ್ದಾರಲ್ಲ ಅವರಿಗೆ ದೈತ್ಯರು ದೈತ್ಯರು ಅಭಿಮಾನಿಗಳು ಇರ್ತಿದ್ದಾರೆ. ಎಲ್ಲದಕ್ಕೂ ಕೂಡ ದೇವತೆಗಳು ದೈತ್ಯರು. ಒಳ್ಳೆ ನೀರಾಗ ಚರಂಡಿ ನೀರು ಆಗಿರುತ್ತೆ, ಅಲ್ಲಿ ಏನು ಮಾಡಬೇಕು ಅದಕ್ಕೆ ದೈತ್ಯರ ಅಭಿಮಾನಿಗಳು ಅದೆಲ್ಲ ಇದು ಅವರಿಗೆ ಇದು ಇವರಿಗೆ. ಅಪಭ್ರಷ್ಟ ದೇವತೆಗಳು ಅಂದ್ರೆ ದೈತ್ಯರು ಅಂತ ಅರ್ಥ. ಅಪಭ್ರಷ್ಟ ದೇವತೆಗಳು ದೈತ್ಯರು ಅಂತ ಅರ್ಥ. ಅದೇ ದೀನ ದೇವತೆಗಳು ಅಪಭ್ರಷ್ಟ ದೇವತೆಗಳು ಎಂಬುದು ಅವು ಕರಪ್ಟ್ ಆಫೀಸರ್ ಅಂದ್ರೆ ಆಗೋ ಹಾಗೆ ಗೊತ್ತಾಯ್ತಾ. ಆಫೀಸರ್ ಹೌದು ಕರಪ್ಟ್ ಹೌದು ಒಟ್ಟೊಟ್ಟಿಗೆ. ವರುಣ ವರುಣಸ್ಯ ಪ್ರಜಾಮಿತ್ಯೇ ತತೇ ತತೇವ ಸರ್ವೇಷಾಂ ಅಭಿಮಾನ ವಿಶ್ವೇ ದೇವ ಅಭಿಮಾನಿನೋ ಯಾಸಾಂ ತಾ ವೈಶ್ವದೇವ್ಯ ಉಚ್ಯಂತೆ ಅನ್ಯಥಾ ತನ್ನ ಸ್ಯಾದಿತಿ ಭಾವ. ವರುಣೋ ವಶ್ಯಾಂ ಪ್ರಜಾಮಿತ್ಯೇ ತದ್ವ್ಯಾಚಷ್ಟೇ ಪ್ರಾಣಿನಾಮಿತಿ ಪೂರ್ತ ಪುಣ್ಯೇಷು ಅನ್ನದಾನಾದಿ ಪುಣ್ಯೇಷು ವಿಷಯೇ ಶ್ರದ್ಧಾತ್ಮನ ಪರಿಣಾಮಿ ಮನೋ ಅಭಿಮಾನಿತ್ವ ತದಧಿಪಃ ಇತ್ಯರ್ಥಃ. ಪೂರ್ತ ಪುಣ್ಯಗಳು ಅಂದ್ರೇನೋ ಅನ್ನದಾನಾದಿ ಪುಣ್ಯೇಶು ಅನ್ನದಾನಾದಿಗಳನ್ನು ಮಾಡಬೇಕು, ಸಮಾರಾಧನೆ ಮಾಡಬೇಕು ಇತ್ಯಾದಿ ಪುಣ್ಯ ಶ್ರದ್ಧೆ ಬರಬೇಕಾದ್ರೆ ವರುಣನ ಪ್ರೇರೇಪಣೆ ಆಗ್ಬೇಕು ಅದಕ್ಕೆ. ವರುಣಶ್ಚ ಅಸಾಧಾರಣ್ಯೇನ ಅಭಿಮಾನಿತ್ವ ತಜ್ಞಾಪನಾಯ ವರುಣಶ್ಚ ಇತಿ ಪೃಥಗ್ರಹಣ. ಮತ್ತೆ ವರುಣನು ಕೂಡ ನೀರಿಗೆ ಅಭಿಮಾನಿ. ಸಾಮಾನ್ಯವಾಗಿ ನೀರಿಗೆ ಅಭಿಮಾನಿ ಅಂತ ಏನಕ್ಕೆ ಗೊತ್ತಾಗೋದು ಯಾವುದು ವರುಣ ಅಂತಾನೆ, ಅದು ವರುಣ ಹೌದು, ಮೇಲೆಯವರನ್ನು ಬಿಟ್ಟುಬಿಡಬಾರದು. ಮುಕ್ತಾಂಗೇಭ್ಯ ಮುಕ್ತ ದೇವಾನ ಉತ್ಪಾದಕ ಉತ್ಪಾದ ವಚನ ಉಪಲಕ್ಷಣ ಮಿತ್ಯಾಹ ಏವಂ ಹೀತಿ. ಮುಕ್ತಾಂಗೇಭ್ಯ ಮುಕ್ತ ದೇವಾನ ಉತ್ಪಾದ ವಚನ ಉಪಲಕ್ಷಣ. ಹೇಳಿದ ಅಂಗಗಳು ಎಷ್ಟಿದೆಯೋ ಉಳಿದು ಎಲ್ಲೆಲ್ಲಿ ಹೇಳಿಲ್ಲೋ ಅದನ್ನು ಕೂಡ ಏನು ಮಾಡಬೇಕು ಉಪಲಕ್ಷಣತೆಯ. ಯಾವ್ಯಾವ ಅಂಗದಿಂದ ಯಾರ್ಯಾರು ಬರ್ತಾರೋ ಅವರೆಲ್ಲ ಕೂಡ ಪರಮಾತ್ಮನ ಅಧೀನರಾಗಿ ಸೃಷ್ಟರಾಗಿ ಎಲ್ಲ ರೀತಿಯಲ್ಲೂ ಕೂಡ ನಿಯಮ್ಯರಾಗಿರ್ತಾರೆ. ಆಪೋಹ ಅಸ್ಮೈ ಶ್ರದ್ಧಾಂ ಇತ್ಯುಕ್ತ ಶ್ರದ್ಧಾದಾನಂ ವಿವೇಚಯತಿ ವಿಷ್ಣು ರೀತಿ. ನೀರಿಗೆ ಬರತಕ್ಕಂಥ ಶ್ರದ್ಧೆ ಯಾವುದು ಅಂದರೆ ವಿಶೇಷ ಶ್ರದ್ಧೆ ಹೇಳ್ತಾರೆ. ವಿಷ್ಣು ವಿಷಯೇಷು ಜ್ಞಾನಾದಿಷು ಧರ್ಮೇಶು ಇತ್ಯರ್ಥ. ಸಾಮಾನ್ಯ ಶ್ರದ್ಧೆ ಬೇರೆ, ಜ್ಞಾನಾದಿಗಳಲ್ಲಿ ಸಾಧ್ಯ ಬೇರೆ. ಜ್ಞಾನ ಕಾರ್ಯದಲ್ಲಿ ಹುಡುಗಿ ಎಲ್ಲ ಮಾಡ್ತಾನೆ, ಓದೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಾರಲ್ಲ, ಏನು ಬಂದಿಲ್ಲ ಅಲ್ಲಿಗ ಜ್ಞಾನ ಕಾರ್ಯ ಸಾಧ್ಯ ಬಂದಿಲ್ಲ, ಗೊತ್ತಾಯ್ತಾ? ಬೇರೆ ಸಾಧ್ಯ ಬಂದಿದೆ, ಎಲ್ಲ ಕೆಲಸ ಮಾಡ್ತಾ ಭಾರಿ ಒಬಿಡಿಯಂಟು ಸಿನ್ಸಿಯರ್ ಎಲ್ಲ ಹೌದು, ಓದೋಕ್ಕೆ ಅಪೇಕ್ಷೆ ಇಲ್ಲ, ಅಸಾಧ್ಯ ಕ್ರಿಯೇಟ್ ಆಗಿಲ್ಲ. ಯಾಕೆ ಅಂತ ಕೇಳಿದ್ರೆ ದೇವತೆಗಳು ಅನುಗ್ರಹ ಮಾಡ್ಬೇಕು ಅದನ್ನ. ವೈದಿಕ ಶ್ರವಣಿ ವೇದ ವಿಷಯಕ ಶ್ರವಣಿ ವಿಪೋ ಗರುಡ ಶ್ರದ್ಧಾಂ ದದಾತಿ ಇತ್ಯನ್ವಯ ವಿಪಃ ವಿ ಪಕ್ಷಿ ಪಕ್ಷಿಗಳ ಅಧಿಪ ಗರುಡ ಆತ ಶ್ರದ್ಧೆಯನ್ನು ಕೊಡ್ತಾನೆ. ಏವಂ ಮುಕ್ತ ಅನ್ಯ ಸರ್ವದೇವಾನಾಂ ಶ್ರದ್ಧಾ ಹೇತುತ್ವ ಶಾಸ್ತ್ರೇ ವಿವೇಚನೀಯಂ. ಇನ್ನೂ ವಿಸ್ತಾರಗಳು ಬೇಕು ಅಂದರೆ ಬೇರೆ ಕಡೆ ನೋಡ್ಕೋಬೇಕು, ಯಾವ್ಯಾವ ಶ್ರದ್ಧೆಗೆ ಯಾವ್ಯಾವ ದೇವತೆಗಳಿದ್ದಾರೆ ಎಂಬುದನ್ನು ವಿಸ್ತಾರ ತಿಳ್ಕೋಬೇಕು ಅಂತ ಹೇಳಿದರು. ವಾಯುರಸ್ಮೈ ಪುಣ್ಯಂ ಗಂಧಂ ಮಿತ್ತೇ ತಜ್ವಾಚಷ್ಟೇ ವಾಯು ರೀತಿ. ವಾಯು ಇಬ್ಬರು, ಭೂತವಾಯು ಬೇರೆ, ಮುಖ್ಯವಾಯು ಬೇರೆ. ಭೂತವಾಯುವಿನಿಂದ ಏನಾಗುತ್ತೆ? ಗಂಧವಹ ವಾಯುರ್ ಗಂಧ ನಿವಾಸಯಾತ್ ಇತ್ಯಾದೇಹೇ. ಈ ಹೊರಗಿನ ಗಂಧವನ್ನು ತಂದುಕೊಡೋದು ಭೂತವಾಯು, ಈ ಶಾಸ್ತ್ರ ಗಂಧ ತಂದುಕೊಡೋದು ಪ್ರಾಣದೇವರು. ಮುಖ್ಯವಾಯು ಭೂತಾರಾಮ್ ತಸ್ಯ ವಿಷಯ ಭಕ್ತಿ ಭಕ್ತಿ ಜ್ಞಾನಪ್ರದ ಇತ್ಯರ್ಥ. ಭಕ್ತಿ ಜ್ಞಾನಪ್ರದತ್ವ ಮುಖ್ಯವಾಯು ದೇವರಿಗೆ. ಅಂತರಿಕ್ಷಂ ವಾ ಅನುಚರಂತಿ ಇತ್ಯಾದಿ ವ್ಯಾಚಷ್ಟೇ ಅಂತರಿಕ್ಷಂಚ ಇತಿ. ಅಂತರಿಕ್ಷಂಚ ತದೀಯಸ್ಯ ಪೂಜಾರೂಪಸ್ಯ ಕರ್ಮಣಃ ಪ್ರದಮಿತ್ತೇಕೋ ಅರ್ಥ. ಕರ್ಮ ಕಿಮರ್ಥಂ ಜೀವಾನಾಂ ಸುಖಭೋಗಾರ್ಥವಿತ್ಯರ್ಥ. ಕರ್ಮಣ ಕರ್ಮಣಃ ಪ್ರದ ಕರ್ಮಾಚರಣೆಯನ್ನು ಪರಮಾತ್ಮ ಪೂಜಾರೂಪವಾಗಿ ಜೀವನಿಂದ ಮಾಡಿಸ್ತಾರೆ. ಅದು ಯಾತಕ್ಕೆ ಅದು ಜೀವ ಸುಖಭೋಗಾರ್ಥವಿತ್ಯರ್ಥ. ಸುಖಭೋಗ ಮೊದಲು ಜ್ಞಾನಪ್ರಾಪ್ತಿ, ಆಮೇಲೆ ಆನಂದ ಉನ್ನಾಹ ಪ್ರಾಪ್ತಿ. ಏತೇನ ಅಂತರಿಕ್ಷಮನುಸೃತ್ಯ ಚರಂತಿ ಭಕ್ಷಯಂತಿ ಸುಖವನುಭವಂತಿ. ಚರಗತಿಭಕ್ಷಣಯೋರಿತಿ ಧಾತೋ ಇತ್ಯರ್ಥಾಂತರ ಮುಕ್ತಂ ಭವತಿ ಪ್ರಕಾರಾಂತರೇಣ ವ್ಯಾಚಷ್ಟೇ ಶ್ರುತಿಚಾರದಮಿತಿ. ಧ್ವನ್ಯುತ್ಪಾದನ ದ್ವಾರ ವೇದ ಪ್ರವೃತ್ತಿ ಪ್ರದಮಿತ್ಯರ್ಥ. ಧ್ವನಿಯನ್ನು ಅಂತರಿಕ್ಷದಲ್ಲಿ ಧ್ವನಿ ಬರಬೇಕಾದ್ರೆ ಅಂತರಿಕ್ಷ ಇರಲೇಬೇಕು, ಮೂವ್ ಆಗಬೇಕಾದ್ರೆ. ಅದನ್ನು ಯಾರು ಮಾಡ್ತಾರೆ? ವಿಘ್ನೇಶ ಗಣೇಶ ಮಾಡೋದು. ಅಂತರಿಕ್ಷಂ ಅನುಶೃಣ್ವಂತಿ ತೇತದ್ವ್ಯಾಚಷ್ಟೇ ಶ್ರುತಿಚಾರದಂ ಇತಿ. ಶ್ರುತಿ ಅಂದರೆ ಶ್ರೋತ್ರೇಂದ್ರಿಯಂ, ತಸ್ಯ ಚಾರ ವ್ಯಾಪಾರ ಶ್ರವಣಂ. ಶ್ರುತಿಚಾರದಂ ಶ್ರುತಿಚಾರದ, ಶ್ರುತಿ ಅಂದರೆ ಶ್ರವಣ, ಅದರ ಚಾರ ಅಂದರೆ ಅದು ಫಂಕ್ಷನಿಂಗು, ಅದನ್ನು ಮಾಡೋ ಶಕ್ತಿ ಕೊಡ್ತಾರೆ ಅಂತ ಅರ್ಥ. ಶ್ರುತಿಚಾರದಂ ದೃಢ್ವಾ ಶ್ರುತಿ ಶ್ರವಣಂ ತದೇವ ಚಾರ ವ್ಯಾಪಾರ ತತ್ಪ್ರದಿತ್ಯರ್ಥ. ಕಿವಿಯರು ಕೊಡೋದು, ಕಿವಿಯ ವ್ಯಾಪಾರವನ್ನು ಮಾಡಿಸೋದು, ಎರಡೂ ಕೂಡ ಅಭಿಮಾನಿ ದೇವತೆಗಳ ಕೆಲಸ. ಆದಿತ್ಯೋ ಅಸ್ಯ ಜ್ಯೋತಿಃ ಪ್ರಕಾಶಂ ಮಿತ್ತೇ ತತ್ ವ್ಯಾಚಷ್ಟೇ ಸೂರ್ಯ ಇತಿ. ದೇವ್ರ ಕಾಸ್ಮೈ ವೃಷ್ಟಿ ಮನ್ನಾದ್ಯಂ ಇತ್ಯಸ್ಯ ಅರ್ಥ ದೇವರಪೀತಿ ಅಪಿಪದೇನ ವೃಷ್ಟಿದಾಯಿನಿ ಇತಿ ಸಮುಚ್ಚಿರೋತಿ. ಅಂತರಿಕ್ಷ ಒಂದು ಕಡೆಗೆ ಅವಕಾಶ, ಇದೊಂದು ಕಡೆಗೆ ಮಳೆ ಇತ್ಯಾದಿ ಕೂಡ ಕೆಲಸ ಮಾಡುತ್ತೆ ಅಂತ ತಿಳಿಸಿದರು. ಸೂರ್ಯ ಒಂದು ಕಡೆಗೆ ಮಳೆ, ಇನ್ನೊಂದು ಕಡೆಗೆ ದೃಷ್ಟಿ, ದೃಷ್ಟಿ ಕೊಡ್ತಾನೆ, ವಸ್ತುವನ್ನು ತೋರಿಸಿಕೊಡ್ತಾನೆ. ಜ್ಯೋತಿ ಪ್ರಕಾಶ ಅಂತ ಕರೆದರು. ಆಪಾಹ ಇತಿ ಆಪ ಇತಿ ತದಿದಂ ಆಪಯೇವ ಇದಂ ವೈ ಮೂಲಂ ಅಧಃ ತೂಲಂ ಅಯಂ ಪಿತಾ ಏತೇ ಪುತ್ರ ಯತ್ರ ವಾ ಕ್ವಚ ಪುತ್ರಸ್ಯ ತತ್ ಪಿತುರ್ ಯತ್ರ ವಾ ಪಿತು ತತ್ ಪುತ್ರಸ್ಯ ಇತ್ತೇ ತತ್ ತದುಕ್ತಂ ಭವತಿ ಏತದ್ಧಸ್ಮ ವೈ ತತ್ ವಿದ್ವಾನಾಹ ಮಹಿದಾಸ ಐತರೇಯಃ. ಆಹ ಅಹಂ ಆ ಅಹಂ ಮಾಂ ದೇವೇಭ್ಯೋ ವೇದ ಓ ಮತ್ ದೇವಾನ್ ವೇದ ಇತಃ ಪ್ರದಾತ ಹಿ ಏತ ಇತಃ ಸಂಭೃತ ಇತಿ. ಎಲ್ಲಿದೆ ಪ್ರಧಾನ? ವೇದ ಇತಃ ಪ್ರಧಾನ ಹಿ ಏತ ಏತೆ ಏತ ಕುಡಿಸಿದಾಗ ಏತ ಬಿಡಿಸಿದಾಗ ಏತೆ ಇತಃ ಸಂಭೃತ ಇತಿ. ಅಸ್ಯ ಖಂಡಸ್ಯ ಪೂರ್ವಸಂಗತಿಸ್ತು ಮನಸಾ ಸೃಷ್ಟ ಆಪಶ್ಚ ವರುಣಶ್ಚ ಇತಿ. ಅತ್ರ ಅಂನಾಮಕ ಸರ್ವೇ ದೇವಾಃ ಸೃಷ್ಟಾಃ ಇತಿ ಉಕ್ತಂ ತನ್ ಮಹಾಲಕ್ಷ್ಮ್ಯಾ ಆಕ್ಷಿಪ್ಯತೆ ಇತಿ ಆಪ ಇತಿ. ಹಿಂದೇನು ಹೇಳಿದರು? ಈ ಖಂಡ ಪೂರ್ವಖಂಡದಲ್ಲಿ ಏನು ಬಂತು? ಮನಸಾ ಸೃಷ್ಟ ಆಪಶ್ಚ ವರುಣಶ್ಚ, ಇಮಿಡಿಯೇಟ್ ಹಿಂದಿನ ಖಂಡ ಅದು. ಇತ್ಯತ್ರ ಅಂನಾಮಕ ಅಪ್ನಾಮಕ ಅಂನಾಮಕ ಅಂತ ಸಂಧಿಯಾಗಿಬಿಟ್ಟದು, ಪ್ರಕಾರ ಮಾ ಬಂತು. ಅಂನಾಮಕಾಃ ಸರ್ವೇ ದೇವಾಃ ಸೃಷ್ಟಾಃ ಇತ್ಯುಕ್ತಂ ತನ್ ಮಹಾಲಕ್ಷ್ಮಿ ಆಕ್ಷಿಪ್ಯತೆ ಇತಿ ಆಪ. ದೇವರಿಂದ ಸೃಷ್ಟಿಯಾಗ್ತಾರೆ ಅಂದರೆ ಮಹಾಲಕ್ಷ್ಮಿ ಎಲ್ಲ ಕಡೆ ಅಂಡರ್ಸ್ಟುಂಡು ಅಂತ ಅರ್ಥ. ಆಪ ಇತಿ ನಾಮ ದೇವಾನಾಂ ಕಥಮಿತಿ ಭವೇದ್ ಇತಿ ಶೇಷ ಪ್ರಶ್ನಸ್ಯ ಅಪರಿಹಾರ್ಯತ್ವ ಸೂಚನಾಯ ಸಂಹಿತಾಯಾಂ ದೈರ್ಘ್ಯಂ ಪದೇ ತದಭಾವ. ಯಾವಾಗಲೂ ಕೂಡ ಕೆಲವು ಪ್ರಶ್ನೆಗಳಿಗೆ ದೀರ್ಘ ಹ್ರಸ್ವ ಮಾಡೋದುಂಟು. ಯಾತಕ್ಕೆ ಅಂದರೆ ಕೆಲವು ವಿಷಯಗಳನ್ನು ಸಾಮಾನ್ಯರಿ ತಿಳಿಸೋಕ್ಕಾಗೋದಿಲ್ಲ, ಬಹಳ ಸೂಕ್ಷ್ಮ ವಿಚಾರ ಅಂತ ಹೇಳೋದಕ್ಕೋಸ್ಕರ ಸಂಹಿತಾಯಾಮ್ ದೈರ್ಘ್ಯಂ ಪದೇ ತದಭಾವ. ಸಂಹಿತೆಯಲ್ಲಿ ದೀರ್ಘ ಇರೋದು, ಪದ ಅಂದರೆ ಬಿಡಿಸಿದಾಗ ಪದಪಾಠ ಅಂತಾರೆ, ಅದರಲ್ಲಿ ಅದಿರೋದಿಲ್ಲ. ತತ್ರ ಭಗವತ ಮಹಿದಾಸೇನ ಉತ್ತರ ಮುಚ್ಚತೆ ಆಪ ಇತಿ. ಇದು ಮಹಾಲಕ್ಷ್ಮಿಗೆ ನಾರಾಯಣ ಉಪದೇಶ ಮಾಡಿದ್ದು, ಬ್ರಹ್ಮದೇವತೆಗಳು ಕೇಳಿದ್ದು ಅಂತ ಹೇಳಿದ್ದಾರೆ. ಬ್ರಹ್ಮಾದೀನಾಂ ಆಪ ಇತಿ ನಾಮ ಭವತ್ತೇವ ಅಧ್ಯಾಹಾರ್ಯಂ, ಭವತ್ತೇವ ಇತಿ ಅಧ್ಯಾಹಾರ್ಯಂ. ಬ್ರಹ್ಮಾದಿ ದೇವತೆಗಳಿಗೆಲ್ಲ ಆಪ ಅಂತ ಹೆಸರು ಇದ್ದೇ ಇದೆ. ತತ್ ಕಥಂ ಇತ್ಯತಃ ಉಕ್ತಂ ತದಿದಿತಿ, ತದಿದಂ ಆಪ ಏವ ಇದಂ ವೈ ಮೂಲಂ. ಮೂಲಂ ಇದಂ ಮದಾಖ್ಯಂ ಯತ್ ಬ್ರಹ್ಮ, ಮದಾಖ್ಯ ಮಹದಾಖ್ಯಂ ತಪ್ಪು ಬಿಟ್ಟೋಗ್ಬಿಟ್ಟಿದೆ. ಯದ್ ಬ್ರಹ್ಮ ತದ್ ಅಖಿಲಸ್ಯ ಮೂಲಂ, ಅದು ಅಖಿಲಂ ಜನ್ಮ ಮೂಲಂ ಕಾರ್ಯಂ. ಎಲ್ಲದಕ್ಕೂ ಮೂಲ ಅಂದರೆ ಊರ್ಧ್ವ ಮೂಲ ಮದಸ್ಯಾಕಂ, ಪರಮಾತ್ಮನೇ ಮೂಲ. ಮೂಲತ್ವಂಚ ವೃಕ್ಷ ಮೂಲವತ್ ನ ಜಗದೇಕ ದೇಶತ್ವೇನೇತಿ ಭಾವೇನು ಉಚ್ಯತೆ ಅಯಂ ಪಿತಾ ಇತಿ. ಈ ಮೂಲ ಅಂತ ಹೇಳಿದ ತಕ್ಷಣ ವೃಕ್ಷದ ಮೂಲ ಅಂತ ಅಷ್ಟೇ ತಿಳ್ಕೊಳ್ಬಾರ್ದು, ಅವಾಗ ಏನಾಗುತ್ತೆ ಅದೇ ವಿಕಾರ ಹೊಂದಿಬಿಡೋದು. ದೇವರು ಮತ್ತೆ ಉಪಾದಾನ ಕಾರಣ ಅಂತ ತಿಳ್ಕೊಳಕ್ಕೆ ಹೋಗಬಾರ್ದು. ದೃಷ್ಟಾಂತ ಕೊಡಲಿಕ್ಕೆ ಹೇಳಿದರು ಅಯಂ ಪಿತಾ ಅಂಥೇಳಿ. ತಂದೆ ಮಗ ಅಂತ ಹೇಳಿದಾಗ ತಂದೆ ಮಗನಿಗೆ ಕಾರಣ, ಮರಕ್ಕೆ ಬೇರು ಕಾರಣ, ಆದರೆ ಬೇರು ಮರಕ್ಕೆ ಕಾರಣ ಅಂತ ಹೇಳಿದಾಗ ಮರನೇ ಬೇರೆ ಏನಾಗುತ್ತೆ ಟ್ರಾನ್ಸ್ಫಾರ್ಮ್ ಆಗ್ತಾ ಬರೋದು. ದೇವ್ರು ಹಾಗಾಗೋದಿಲ್ಲ, ತಂದೆ ಮಗ ಹುಟ್ಟುತ್ತಾರೆ, ಮಗ ತಂದೆ ಏನಾಗೋದಿಲ್ಲ ಟ್ರಾನ್ಸ್ಫಾರ್ಮ್ ಆಗೋದಿಲ್ಲ. ಆದ್ದರಿಂದ ಆ ದೃಷ್ಟಾಂತ ಕೊಟ್ಟರು, ಅಯಂ ಪಿತಾ ಏತೇ ಪುತ್ರ ಕ್ವಚ ಪುತ್ರಸ್ಯ ತತ್ ಪಿತುಃ ಯತ್ರ ವಾ ಪಿತುಃ ತತ್ ಪುತ್ರಸ್ಯ. ವಿವರಣೆ ಮಾಡ್ತಾರೆ, ತತಶ್ಚ ಕಿಮ್ಮಿತ್ಯತಃ ಪಿತೃತ್ವ ತನ್ನಾಮ ಪುತ್ರಾಣಾಂ ಭವತಿ ಇತಿ ವಕ್ತುಂ ತದುಪಪಾದನಾಯ ಯಃ ಪುತ್ರಃ ಸ ಪಿತೃನಾಮವಾನ್ ಇತಿ ವ್ಯಾಪ್ತಿರುಚ್ಯತೆ ಯತ್ರ ಇತಿ. ಅದಕ್ಕೇನೆ ಅದಕ್ಕೆ ಅಖಿಲ ಕಾರಣಾಯ ಅಂತ ಹೇಳಬೇಕಾದ್ರೆ ನಿಮಿತ್ತ ಕಾರಣಾಯ ಅಂತ ಅರ್ಥ ಮಾಡೋದು. ನಿಮಿತ್ತ ಕಾರಣತ್ವ ಎಲ್ಲಿ ಕಾಣ್ತಾ ಇದೆ ತಂದೆ ಯಹ್. ಆಮೇಲೆ ಇನ್ನೊಂದು ಯಹ್ ಪುತ್ರಃ ಸ ಪಿತೃನಾಮವಾನ್, ಮಗನಿಗೆ ತಂದೆ ಹೆಸರು. ಅದು ನಮಗೆ ಸಾಮಾನ್ಯ ಸುಮ್ಮನೆ ನೋಡಿದ್ರೆ ಅರ್ಥ ಆಗೋದಿಲ್ಲ, ಈ ಸರ್ನೇಮಗಳೆಲ್ಲ ಅರ್ಥ ಆಗುತ್ತೆ. ಗೊತ್ತಾಯ್ತಾ, ಕುಲಕರ್ಣಿ ದೇಶಪಾಂಡೆ ಉತ್ತಾ ಇರುತ್ತೆ ಹಾಗೇನೆ. ಪಿತೃ ತಂದೆಯ ಹೆಸರು ಮಗನಿಗೆ ಬರುತ್ತೆ. ತತ ಕಿಮ್ಮಿತಃ ಯಹ ಪುತ್ರಃ ಸ ಪಿತೃನಾಮವಾನ್, ಅದು ಉಪನಿಷತ್ತೇ ಹೇಳಿದ ಮಾತದು. ಪಿತೃನಾಮವಾನ್ ಇತಿ ವ್ಯಾಪ್ತಿ ರುಚ್ಯತೆ ಯತ್ರ ಇತಿ. ಪುತ್ರ ಸಾಮಾನ್ಯವಾಗಿ ಅದು ಗೊತ್ತಾಗ ಗೋತ್ರ ಅಂತ ಗೊತ್ತಾಗುತ್ತಲ್ಲ ಎಲ್ರಿಗೂ, ಗೋತ್ರ ಅನ್ನೇ ಹೇಳಬೇಕದನ್ನ. ತಂದೆ ಗೋತ್ರನೇ ಮಗ ಹೇಗೆ ಹೇಳಬೇಕು, ತಂದೆಯ ನಾಮ ಮಗನಿಗೆ ಬಂದಾಗ ಆಯ್ತಲ್ಲ ಆ ಅರ್ಥದಲ್ಲಿ. ಪಿತೃನಾಮ ಪುತ್ರಸ್ಯ ಯತ್ರ ಕ್ವಚ ಯತ್ಕಿಂಚಿನ್ನಾಮ ಭವತಿ ತತ್ ಪಿತುರ್ಭವತಿ ಯದೈವಂ ಪುತ್ರನಾಮಾಪಿ ರಾಜಾ ಜಯಿ ಇತ್ಯಾದಿವತ್ ಪುತ್ರಸ್ವಾಮಿತ್ವೇನ ಪಿತುರ್ಭವತಿ ತದಾ ಕಿಮು. ಒಂದು ಕಡೆಗೆ ತಂದೆ ಹೆಸರು ಮಗನಿಗೆ ಬಂತು, ಅದನ್ನು ಮಗ ಮಾಡಿದ್ದ ತಂದೆಗೂ ಬಂತು. ಯಾತಕ್ಕೆ ಸೈನ್ಯ ಗೆದ್ದಾಗ ಯಾರು ಗೆದ್ದರು ಅಂತ ಹೇಳ್ತಾರೆ, ರಾಜ ಗೆದ್ದರು ಅಂತ ಹೇಳ್ತಾರೆ. ಈ ಅರ್ಥನೂ ಹೌದು, ಆ ಅರ್ಥನೂ ಹೌದು. ಪುತ್ರಸ್ಯ ಪ್ರಸಿದ್ಧ ಪ್ರಸಿದ್ಧಿ ವಾಕ್ತವಿತಿ ಹೇತೋ ಕಿಮು ವಕ್ತವ್ಯ ಯತ್ರವಾತ್ಯದ್ವಾ ನಾಮ ಪಿತುರ್ಭವತಿ ತತ್ಪುರುಷ್ಯ ಭವತ್ ಪುತ್ರಸ್ಯ ಭವತಿ ಇತಿ. ತನ್ನಾಮ ಪುರಸ್ಕಾರೇಣ ಪುತ್ರಸ್ಯ ಪ್ರಸಿದ್ಧಿ ಭಕ್ತ್ವಾದಿತಿ ಹೇತೋಃ, ತನ್ನಾಮ ಪುರಸ್ಕಾರೇಣ ಪುತ್ರಸ್ಯ ಪ್ರಸಿದ್ಧಿ ಭಕ್ತತ್ವಾದಿತಿ ಹೇತೋಃ. ಸಾಮಾನ್ಯವಾಗಿ ಯಾವುದೋ ಬರ್ತಾರೆ, ಗೋತ್ರ ಕೇಳ್ತಾರೆ, ಹೇಳ್ತಾರೆ, ಓ ಗೌರವ ಕೊಡ್ತಾರೆ ಅದಕ್ಕೆ, ಅದರಿಂದ ಇವನಿಗೆ ಗೌರವ ಬಂತು. ಯಾರಿಂದ ಗೌರವ ಬಂತು? ಗೋತ್ರ ಹಿಂದಿನವರು ಮಾಡಿದ ಸಾಧನೆಯಿಂದಾಗಿ ಗೌರವ ಬಂತು. ಅದೇ ರೀತಿ ಇವನು ಸಾಧನೆ ಮಾಡಿದ, ಓ ಇವರಪ್ಪನ ಅಂತ ಅವ್ರಿಗೆ ಗೌರವ ಬಂತು. ಈ ಪರಸ್ಪರ ಏನಾಗುತ್ತೆ ಇಬ್ಬರಿಗೂ ಕೂಡ ಆ ಸಂಬಂಧ ಇದೆ. ಯದ್ವಾ ನಾಮ ಪಿತು ತನ್ನಾಮ ಪುರಸ್ಕಾರ ಹೇಳಿ ತದುಕ್ತಂ ತಸ್ಯ ಉಕ್ತಂ ಭಾವೇಕ್ತಃ ಭಗವನ್ನಾಮ. ಅದಕ್ಕೇನೆ ಭಾವ ದೇವರಿಗೆ ಏನು ಹೆಸರಿದೆ, ಆ ಹೆಸರು ಬಂದು ಯಾರಿಗೆ ಹೆಸರಿಡ್ತಾನೋ ಹುಟ್ಟಿಸ್ತಾನೋ ಅವ್ರ ಹೆಸರು ಆ ದೇವರಿಗೂ ಇದೆ. ಇತ್ತೇತದ್ ಆಪ ಇತ್ತೇತತ್, ಅದಕ್ಕೆ ದೇವರಿಗೆ ಆಪ ಅಂತಲೂ ಹೆಸರಿದೆ. ಆ ಸೃಷ್ಟಿ ಮಾಡೋದು ನೀರನ್ನು, ಸೃಷ್ಟಿ ಮಾಡೋ ದೇವರಿಗೂ ಏನಂತ ಹೆಸರಿದೆ ಆಪ, ಸರ್ವಶಬ್ದ ವಾಚ್ಯತ್ವದಲ್ಲಿ ಅದು ಬಂದಿದೆ. ತೇಷಾಂ ಬ್ರಹ್ಮಾದೀನಾ ಮುಕ್ತಂ ನಾಮ ಹೋತಿ ಇತ್ಯರ್ಥ ತದಿದ ಮಾಪ ಏವ ಇತಿ ಮದಾಖ್ಯಂ ಬ್ರಹ್ಮ ಪೂರ್ಣ ವಸ್ತು. ಮಹದಾಖ್ಯ ಮತ್ತೆ ಬಿಟ್ಟೋಗಿದೆಯಾ, ಬ್ರಹ್ಮ ಪೂರ್ಣ ವಸ್ತು ಆ ಸಮ್ಯಕ್ ಗುಣೈ ಪೂರ್ಣತ್ವಾದ ಆಪ ಇತ್ಯುಚ್ಯತೆ. ದೇವರಿಗೆ ಯಾತಕ್ಕೆ ಆಪ ಅಂತ ಕರೀತಾರೆ ಅಂದರೆ, ಪಾ ಅಂದರೆ ಪೂರ್ಣ, ಆ ಅಂದರೆ ಪರಿಪೂರ್ಣ, ಆ ಸಮ್ಯಕ್ ಅದು ಪರಿಪೂರ್ಣರಾಗಿದ್ದಕ್ಕೋಸ್ಕರ ದೇವರಿಗೆ ಆಪ ಅಂತ ಹೆಸರಿದೆ. ಭಾವೇರತದ್ದು ಉಪಪಾದನ ಪೂರ್ವ ಪೂರ್ಣತ್ವ ಸೋಪತ್ಯಷ್ಟೇ ಏತತ್ತಸ್ಮೈ ಇತ್ಯಾದಿನ ಸಮಗ್ರ ಖಂಡೇನ. ಮುಂದಿನ ಎಲ್ಲ ಭಾಗದಿಂದ ಆ ಮಾತನ್ನು ವಿವರಣೆ ಮಾಡ್ತಾರೆ. ಏತತ್ ಪೂರ್ಣತ್ವ, ಪಾ ಅಂದರೆ ಪೂರ್ಣ, ಆ ಅಂದರೆ ಪರಿಪೂರ್ಣ, ಆ ಅಂತ ಹೇಳೋದು ಇನ್ನು ಕ್ಲಿಯರ್ ಮಾಡುತ್ತೆ. ಅದಕ್ಕೋಸ್ಕರ ಆಪಹ ದೇವರಿಗೆ ಹೆಸರಿದೆ. ಏತತ್ ಪೂರ್ಣತ್ವ ಸ್ವಸ್ಯ ಅಮ್ನಾಮಕತ್ವ ತತ್ ಪುತ್ರತ್ವ ತನ್ನೇಷಾಂ ತನ್ನಾಮಕತ್ವ ಇತಿ ವಿದ್ವಾನ್. ನೇರಿ ದೇವರಿಗೆ ಆಪ ಅಂತ ಹೆಸರಿದೆ, ಸೃಷ್ಟಿ ಮಾಡಿದ ನೀರಿಗೂ ಆಪ ಅಂತ ಹೆಸರಿದೆ, ನೀರು ಅಭಿಮಾನಿ ದೇವತೆಗಳಿಗೂ ಆಪ ಅಂತ ಹೆಸರಿದೆ. ಈಗ ತಂದೆ ಹೆಸರು ಮಗನಿಗೆ ಬರಾಗ ಅವರಿಗೆಲ್ಲ ಬಂತು ಅಂತ ಅರ್ಥ. ಮುಖ್ಯವಾಗಿ ದೇವರ ಹೆಸರು ಅದು ಕಿಮಿತಿ. ಆಗ ಒಂದು ಪ್ರಶ್ನೆ ಬಂತು, ವಿದ್ವಾನ್ ಮಹಿದಾಸ ಏವ ಏತತ್ವ ಕ್ಷಮಾಣತಯ ಬುದ್ಧಿಸ್ತಂ ಸ್ವಾನುಭವ ಸಿದ್ಧಂ ನಿಯಾಮಕತ್ವಾನ್ ನಿಯಾಮತ್ವಾಧಿಕಂ ನಿಯಾಮಕತ್ವಾಧಿಕಂ ಅಪ್ಯಾಹ. ಈ ರೀತಿ ಹೇಳ್ತಾ ಪರಮಾತ್ಮ ವಿದ್ವಾನ್ ಮಹಿದಾಸ ಏವ ಏತತ್ ವಕ್ಷ್ಯಮಾಣತಯ ಬುದ್ಧಿಸ್ತ ಮುಂದೆ ಹೇಳೋದನ್ನ ಕಿಮಿತಿ ಆಹ ಆಹಂ ಮಾಂ ಇತ್ಯತ್ರ ಆ ಅಹಂ ಇತಿ ಪದಚ್ಛೇದ ಆಹಂ ಅಂತಿದೆ, ಆ ಅಹಂ ಅಂತ ಬಿಡಿಸ್ಕೋಬೇಕು. ಓಂ ಅದ ಇತ್ಯತ್ರ ಅಪಿ ಆ ಉಮತ್ ಇತಿ ಪದಾನಿ ಆವು ಸೇರಿದ್ರೆ ಓ ಆಗುತ್ತಾದ್ರಿಂದ ಆ ಉಮತ್ ಅಂತಲ್ಲಿ ಆ ಅಹಂ ಅಂತ ಇಲ್ಲಿ ಬಿಡಿಸ್ಕೋಬೇಕು. ಅದು ಏನಾದರೂ ಅರ್ಥ ಬರುತ್ತಾ ಆ ರೀತಿ ಮಾಡೋದಕ್ಕೆ ಪಿಪೀಲಿಕಾಮಾರಭ್ಯ ದೇವೇಭ್ಯ ಆ ಪರ್ಯಂತಂ. ಆ ಅಂದ್ರೆ ಅಪ್ ಟು ಅಂತ ಅರ್ಥ, ಅಪ್ ಟು ದಿಸ್ ಎಲ್ಲಿವರೆಗೂ ಪಿಪೀಲಿಕಾಮಾರಭ್ಯ ದೇವೇಭ್ಯ ಸಣ್ಣ ಇರುವೆ ಮೊದಲಾದ ಪ್ರಾಣಿಗಳಿಂದ ಹಿಡಿದು ದೊಡ್ಡ ದೇವತೆಗಳವರೆಗೂ ಕೂಡ ಆ ವ್ಯಾಪ್ತಂ ನಾನೇ ವ್ಯಾಪ್ತನಾಗಿರೋದು ಅಂತ ಹೇಳಿದ, ಆಹಂ ಅಂತ ಹೇಳಿದ. ಆ ವ್ಯಾಪ್ತಂ ಮಾ ಮಹಮೇವ ಅಹಂ ಆ ವೇದ ಸಮ್ಯಗ್ ವೇದ, ವ್ಯಾಪ್ತನಾಗಿಯೂ ಇದ್ದೇನೆ ಪೂರ್ಣ ತಿಳ್ಕೊಂಡು ನಾನಿದ್ದೆ. ದೇವಾನಾಮಪಿ ಮತ್ ಆ ಸ್ವಸ್ಸೋತ್ತಮ ಕ್ರಮೇಣ ಮತ್ಪರ್ಯಂತಂ ಆ ವ್ಯಾಪ್ತಾನಾಂ ಆವೇದ ಉ ಏವ ವೇದ ಏವಮಪಿ ದೇವಾಹ ಆಶ್ರಿತಾಸ್ತೇಷು ಚಾಹಂ ನಿಯಾಮಕ ಇತಿ ಯಾವತ್. ಉಳಿದ ದೇವತೆಗಳಿಗೆ ತಮ್ಮ ತಮ್ಮ ತಾರತಮ್ಯ ಕ್ರಮದಲ್ಲಿ ಆ ಅರ್ಥ ಅವ್ರಿಗೆ ಜ್ಞಾಪಕ ಇರುತ್ತೆ. ತಾನು ಅಧಿಕಾರಿ ಆದವನಿಗೆ ಯಾವ ಡಿಪಾರ್ಟ್ಮೆಂಟು ಏನು ತನ್ನ ಶಕ್ತಿ ಎಷ್ಟೆಲ್ಲ ಗೊತ್ತಿರುತ್ತವೆ. ಆದರೆ ಎಲ್ಲ ದೇವತೆಗಳು ಏನು ಗೊತ್ತಿರುತ್ತೆ, ತಮ್ಮ ತಮ್ಮ ಕರ್ತವ್ಯ ಎಷ್ಟು ತಮ್ಮ ವ್ಯಾಪ್ತಿ ಎಷ್ಟು ಅಂತ ಗೊತ್ತಿರುತ್ತದೆ. ಅದು ತಿಳ್ಕೊಂಡು ಉಪಾಸನೆ ಮಾಡ್ತಾರೆ. ಅವ್ರಿಗೆ ಆಪ ಅಂಬ ಪದ ಎಲ್ಲಿವರೆಗೂ ಅಪ್ಲೈ ಆಗುತ್ತೆ ಅಂತ ಅವ್ರಿಗೆ ಗೊತ್ತು, ಅದರ ಮೇಲಲ್ಲ. ಅಷ್ಟವರೆಗೆ ಲಿಮಿಟೇಷನ್ನೇ ವರ್ತನೆ ಮಾಡ್ತಾರೆ ಅವರು. ಏತ ದೇವ ಇತೋ ಮತ್ತಃ ಪ್ರಧಾನಃ ಪ್ರಕೃಷ್ಟ ಪಾದಾದಿ ಪ್ರಧಾನವಂತಹ ಸಂತಾನಾದಿ ಪ್ರಧಾನವಂತೋ ಜ್ಞಾನ ಕರ್ಮ ಬಲಾದಿ ಗುಣ ಪ್ರಧಾನವಂತಶ್ಚ ಇತೋ ಮತ್ತ ಏವಾ. ಅವರೆಲ್ಲ ಕೂಡ ಏತ ಅಧಿಕಾರಿ ರಿಲೀಸ್ ಮಾಡಿ ಸ್ವಂತದಿಂದ ದುಡ್ಡು ಕೊಡೋದಿಲ್ಲ, ಅವನು ಎಲ್ಲಿಂದ ಕೊಡ್ತಾನೆ? ರಾಮಜನ್ಯ ಅವ್ರದ್ದು ಎಷ್ಟು ಸ್ಯಾಂಕ್ಟಿ ಅಷ್ಟು ಮಾತ್ರ ಕೊಡು, ನೋಡೋದಕ್ಕೆ ಇವ್ರು ಕೊಟ್ಟರು ಅವ್ರು ಕೊಟ್ಟರು ಅಂತ ಹೇಳಿದ್ರು ಕೂಡ ಅವನು ಸುಮ್ಮನೆ ಕೊಡೋಕೆ ಬರೋದಿಲ್ಲ. ಅದೇ ದೇವತೆಗಳು ಹಾಗೆ ಏನು ಮಾಡ್ತಾರೆ, ತಮ್ಮ ಉಪಾಸನೆ ಮಾಡ್ತಕ್ಕಂಥವರಿಗೆ ಅವ್ರಿಗೆ ಎಷ್ಟು ಕೊಡಬೇಕು ಅಂತಿದೆ, ತಮಗೆಷ್ಟು ಕೊಡೋ ಶಕ್ತಿ ಇದೆ ಎಲ್ಲಿಡಬೇಕು, ಅವ್ರಿಗೆ ತಮ್ಮ ಕೆಪಾಸಿಟಿ ಎಷ್ಟಿದೆ. ಇವ್ರು ಗ್ರಾಂಟ್ ಕೊಡೋದಕ್ಕೆ ರಿಲೀಫ್ ಫಂಡ್ ಇರುತ್ತೆ, ಯಾರು ಎಷ್ಟೆಷ್ಟು ಕೊಡೋಕೆ ಬರೋದಿಲ್ಲ. ತಹಸೀಲ್ದಾರ್ಗೊಂದು ಪವರು, ಡಿ ಸಿಗೊಂದು ಪವರು, ಗೌರ್ಮೆಂಟ್ಗೆ ಅತಿ ಜಾಸ್ತಿ ಪವರ್ ಇರೋದು ಅವರಿಗೆ, ಮತ್ತು ಸೆಂಟ್ರಲ್ ಪವರ್ ಇನ್ನೂ ಜಾಸ್ತಿ ಇರುತ್ತೆ. ಅದು ಎಷ್ಟೆಷ್ಟು ಕೊಡೋಕೆ ಬರೋದಿಲ್ಲ, ಹಾಗೆಲ್ಲ ಕೊಡ. ಆ ದೇವತೆಗಳು ಲಿಮಿಟ್ ಇರುತ್ತೆ, ಅದೆಲ್ಲ ಅವ್ರಿಗೆ ಗೊತ್ತು. ದೇವತೆಗಳ ಅಧಿಕಾರಿಗಳಿಗೆ ತಮ್ಮ ವ್ಯಾಪ್ತಿ ಹೇಗೆ ಗೊತ್ತಿರುತ್ತೆ ದೇವತೆಗಳಿಗೆ ಗೊತ್ತಿದೆ, ಆ ರೀತಿ ಕೊಡ್ತಾರೆ. ಪೂರ್ಣ ಎಲ್ಲ ಶಬ್ದ ಪೂರ್ಣ ಸಾರ್ಥಕವಾಗೋದಿಲ್ಲಿ ದೇವರಲ್ಲಿ, ಉಳಿದೆಲ್ಲ ಲಿಮಿಟೇಷನ್ ಇಟ್ಕೊಂಡೇ ಮಾತಾಡಬೇಕಲ್ಲ. ಜ್ಞಾನ ಕರ್ಮ ಬಲಾದಿ ಗುಣ ಪ್ರಧಾನವಂತಹ ಆಯಿತೋ ಮತ್ತ ಏವ. ಇಷ್ಟೆಲ್ಲ ಅವ್ರು ಮಾಡಿದ್ರು ನನ್ನಿಂದನೇ ಮಾಡ್ತಾರೆ. ಮತ್ತ ಸರ್ವಂ ಪ್ರವರ್ತತೆ ಸಂಹೃತಃ ಸಮ್ಯಕ್ ಜೀವಧಾರಣವಂತಹ ಪೂರ್ಣ ಮುಕ್ತಾಹ ಇತ್ಯನ್ವಯ. ಈ ರೀತಿಯಾಗಿ ಪೂರ್ಣರಾಗಿ ಮುಕ್ತರಾಗಿಯೂ ಇದೇ ಮಾತನ್ನೇ ಆಡ್ತಾರೆ. ಆಪಯಿತ್ತೇವ ದೇವಾನಾಂ ಬ್ರಹ್ಮಾದೀನಾಂ ಕಥಂ ಭವೇತ್ ನಾಮೈತ್ಯಪೃಚ್ಛಲ್ ಲಕ್ಷ್ಮೀಸ್ತಂ ಮಹಿದಾಸಂ ಜನಾರ್ದನಂ. ಆಗ ಮಹಾಲಕ್ಷ್ಮಿ ಇದೇ ಉಪನಿಷತ್ ಖಂಡಕ್ಕೆ ಕೊಡ್ತಕ್ಕಂಥ ವಿವರಣೆ ಕೊಡ್ತಕ್ಕಂತಹ ಪ್ರಮಾಣದ ವಾಕ್ಯ. ಆಪಯಿತ್ತೇವ ದೇವಾನಾಂ ಬ್ರಹ್ಮಾದೀನಾಂ ಕಥಂ ಭವೇತ್. ಆಪ ಎಂಬ ಹೆಸರು ದೇವಾದಿಗಳಿಗೆ ಬ್ರಹ್ಮಾದಿಗಳಿಗೆ ಬ್ರಹ್ಮಾದಿ ದೇವತೆಗಳಿಗೆ ಹೇಗೆ ಬರುತ್ತೆ? ನಾಮ ಇತಿ ಅಪೃಚ್ಛಲ್ ಲಕ್ಷ್ಮೀ ಹೀತಂ ಮಹಿದಾಸಂ ಜನಾರ್ದನ. ಮಹಿದಾಸ ಇತರೆ ರೂಪದ ಪರಮಾತ್ಮನನ್ನ ಮಹಾಲಕ್ಷ್ಮಿ ಕೇಳಿಕೊಂಡ್ರು. ಆಪ ಇತ್ತೇವ ನಾಮೈಷಾಂ ಭವತಿ ಇತ್ಯಾಹದ ಪ್ರಭು. ಆಪ ಹಮ ತನ್ನ ಹೆಸರು ಹೌದು, ಆ ದೇವತೆಗಳ ಹೆಸರು ಹೌದು, ನೀರಿನ ಹೆಸರು ಹೌದು. ಇದಂ ಮದಾಖ್ಯಂ ಯದ್ ಬ್ರಹ್ಮ ಹಿ ಆಪ ಇತ್ಯಭಿಧೀಯತೆ. ಇದಂ ಮದಾಖ್ಯಂ ಯದ್ ಬ್ರಹ್ಮ ಹಿ ಆಪ ನನ್ನ ಹೆಸರು ಆಪ ಅಂಬುದು ಆ ಪೂರ್ಣತ್ವಾದ ಗುಣೈಸರ್ವೈಹಿ ತನ್ಮೂಲಮಖಿಲಸ್ಯ ಚ. ನೀರಿಗೆ ಒಂದು ಪೂರ್ಣತ್ವ, ಇನ್ನೊಂದು ನೀರಿನಿಂದನೇ ಎಲ್ಲ ಸೃಷ್ಟಿ ಮುಂದಾಗ್ಬೇಕು. ಮೂಲ ಆಪಃ ಆಪ ಏವ ಇದಮಗ್ರೆ ಆಸೀತ್ ಅಂತ ಹೇಳ್ತಾರಲ್ಲ ಅದಲ್ಲಿ. ಆಮೇಲೆ ತೂಲಭೂತಂ ತದನ್ಯಸ್ತು ಪಿತಾ ಹಿ ಏಷ ಜನಾರ್ದನ. ಪುತ್ರ ಉಳಿದೆಲ್ಲ ತೂಲ, ತೂಲ ಅಂತ ಹೇಳಿದರೆ ಹಗರ ಅಂದರೆ ಅದೇ ಅಮುಖ್ಯ ಕಾರಣ. ಮುಖ್ಯ ಕಾರಣ ಪರಮಾತ್ಮನೇ. ಪುತ್ರ ಬ್ರಹ್ಮಾದಯ ಸರ್ವೇ ನೈವಾಯಂ ವೃಕ್ಷ ಮೂಲವತ್. ಬ್ರಹ್ಮಾದಿ ದೇವತೆಗಳೆಲ್ಲ ಪುತ್ರರು. ಇಷ್ಟು 15ನೇ ಅಧ್ಯಾಯ ಭಗವದ್ಗೀತೆಗೆ ಬಹಳ ಮುಖ್ಯವಾದಂಥ ವಿಷಯಗಳು. ಪುತ್ರ ಬ್ರಹ್ಮಾದಯ ಸರ್ವೇ, ಬ್ರಹ್ಮಾದಿ ದೇವತೆಗಳೆಲ್ಲ ಪರಮಾತ್ಮನ ಮಕ್ಕಳು. ಆದರೆ ನೈವಾಯಂ ವೃಕ್ಷ ಮೂಲವತ್, ದೇವರು ವೃಕ್ಷಕ್ಕೆ ಮೂಲ ಹೇಗೋ ಹಾಗಲ್ಲ. ಮತ್ತೆ ಯಾವ ರೀತಿ ಮೂಲ ಅಂದರೆ ತಂದೆ ಮಗನಿಗೆ ಮೂಲ ಹೇಗೋ ಹಾಗೆ, ಸ್ವತಂತ್ರತ್ವಾ ಜಗನ್ನಾಥ ಪಿತೃತ್ವಾ ಪರಮೇಶಿತು. ಅಲ್ಲಿ ವಿಕಾರ ಹೊಂದತಕ್ಕಂಥ ಅರ್ಥ ಯಾವ ಕಾಲಕ್ಕೂ ಮಾಡಬಾರದು. ಸ್ವತಂತ್ರತ್ವ ಜಗನ್ನಾಥ ಪಿತೃತ್ವ ಪರಮೇಶಿತು ತನ್ನಾಮ ಆಪೈತಿ. ಸ್ವತಂತ್ರತ್ವಾತ್ ಒಂದು, ಪಿತೃತ್ವಾತ್ ಇನ್ನೊಂದು, ಆ ಅರ್ಥದಲ್ಲಿ ಆಪ ಅಂತ ಬಂದಿದೆ ಹೊರತು ವಿಕಾರ ಹೊಂತಾನೆ ಎಂಬ ಅರ್ಥ ಅಲ್ಲಲ್ಲ. ಏತದ್ ಬ್ರಹ್ಮರುದ್ರಾದಿನಾಂ ಭವೇತ್ ಯಥಾ ಯದವಃ ಇತ್ತೇವ ರಘವಃ ಕುರವಸ್ತಥಾ ಬ್ರಹ್ಮರುದ್ರಾದೀನಾಂ ಭವೇತ್. ಬ್ರಹ್ಮರುದ್ರಾದಿಗಳಿಗೂ ಕೂಡ ಹೆಸರು ಯಥಾಯೋಗ್ಯವಾಗಿ ಬರಲಿಕ್ಕೆ ಶುರುವಾಯಿತು. ಹೇಗೆ ಬಂತು ಅಂದರೆ ಯಥಾ ಯದವಃ ಇತ್ತೇವ ರಘವಃ ಕುರವಃ ತಥಾ. ಯದವಃ ಯದುವಿನ ಮಕ್ಕಳು ಏನಾದರೂ ಯದವಃ, ಕುರುವಿನ ಮಕ್ಕಳು ಕುರವಃ, ರಘುವಿನ ಮಕ್ಕಳು ರಘವಃ. ರಾಘವ ಅಂತಾಗ್ಬೋದು, ರಘವನೂ ಆಗಬಹುದು, ರಾಘವಃ ರಘವಃ ಎರಡೂ ಆಗುತ್ತೆ. ಆ ಅರ್ಥದಲ್ಲಿ ಕೌರವರು ಅಂದ್ರೆ ಸರಿ, ಕುರವಃ ಅಂದ್ರೂ ಸರಿನೇ. ಅದು ಹೆಸರು ಅವರಿಗೆ ತಂದೆ ಹೆಸರು ಮಗನಿಗೆ ಬಂದ ದೃಷ್ಟಾಂತ ಕೊಟ್ಟರು. ಕುರವಸ್ತಥಾ ಪುತ್ರನಾಮ ಪಿತೃಸ್ಯಾತ್ ತತ್ತಂತ್ರತ್ವಾತ್ಸುತಸ್ಯಹಿ. ಮಗನಿಗೆ ಹೆಸರು ತಂದೆಗೂ ಇರುತ್ತೆ, ತಂದೆ ಹೆಸರು ಮಗನಿಗೂ ಇರುತ್ತೆ. ಎಷ್ಟು ಮಟ್ಟಿಗೆ ಅಂತ ಸಮಯ ನೋಡಿಕೊಂಡು ಅರ್ಥ ಮಾಡ್ಕೋಬೇಕು. ಯಥಾ ಪ್ರಪಿತಾ ಪಿತಾ ಮಹಾದ್ಯಾಶ್ಚ ಪಿತರೋ ನಾಮ ಕೀರ್ತಿತ. ದೃಷ್ಟಾಂತ ಕೊಟ್ಬಿಡ್ತಾರೆ, ಪಿತೃಯಜ್ಞ ಅಂತ ಬಿಡ್ತಾರೆ. ಪಿತೃಯಜ್ಞ ಅಂದ ತಕ್ಷಣ ಯಾರ್ಯಾರು ಸೇರ್ತಾರೆ ಅದರಲ್ಲಿ? ಪಿತೃ ಪಿತಾಮಹ ಪ್ರಪಿತಾಮಹ ಎಲ್ಲ ಸೇರಿಬಿಡ್ತಾರೆ ಹೆಸರಿಗೆ ಪಿತೃಯಜ್ಞ ಅಷ್ಟು. ಮತ್ತೆ ಅಷ್ಟೇ ಅಲ್ಲ, ತಂದೆ ಬಂಧು ಒಳಗೆ ಎಲ್ಲರೂ ಪಿತೃಯಜ್ಞ ಶಬ್ದಕ್ಕೆಲ್ಲ ಸೇರಿಬಿಡ್ತಾರೆ ಕಂಪ್ಲೀಟ್ ಆಗಿ. ಆ ರೀತಿ ಅದಕ್ಕೆ ಸಂಬಂಧಪಟ್ಟವರಿಗೆಲ್ಲ ಪದ ಇದೆ. ಈ ದೃಷ್ಟಿಯಲ್ಲಿ ಒಳ್ಳೆ ಆಚಾರ ಹೇಳಿದ ದೃಷ್ಟಾಂತ ಎಷ್ಟು ಒಳ್ಳೆ ದೃಷ್ಟಾಂತ ಅಂದ್ರೆ ಪಿತೃಕ ಮಾತೃಕರೇ ಇದೆ ಯಾರು ಹೇಳ್ತಾರ? ಪಿತೃಕಾರ್ಯ ಪಿತೃಯಜ್ಞ ಎಲ್ಲರೂ ಸೇರ್ಕೊಂಡು ಹೋಗ್ತದ, ಉಪನಿಷತ್ ಎಲ್ಲರೂ ಸೇರ್ಕೊಂಡು. ಅದೇ ರೀತಿನೆ ಆಪ ಅಂತ ಹೇಳ್ತಾ ದೇವರಿಂದ ಎಲ್ಲರೂ ವಚನ. ಆದ್ರೆ ಯಾರ್ಯಾರು ಸಂಬಂಧ ಮುಂದೆ ಕೇಳ್ತಾರೆ, ಯಾರು ಅಂತ ಆಮೇಲೆ ಮುಂದಿನ ಪ್ರಶ್ನೆ. ಪಿತೃಯಜ್ಞ ಅಂತ ಹೇಳಿದ ಮೇಲೆ ಯಾರದು ಅಂತ ಕ್ಲಾರಿಫಿಕೇಶನ್ ಅಷ್ಟೇ. ಒಟ್ಟು ಹೆಸರು ಏನದಕ್ಕೆ? ಪಿತೃಯಜ್ಞ ಅಂತಾನೆ. ಅದೇ ರೀತಿ ಆಪ ಅಂತ ದೇವರಿಗೆ ಹೆಸರು, ಉಳಿದವರಿಗೆಲ್ಲ ಅವರವರ ಯೋಗ್ಯತೆಗೆ ತಕ್ಕಂತೆ ಆ ಹೆಸರು ಇರುತ್ತೆ. ಇದು ಎಲ್ಲ ಶಬ್ದಕ್ಕೆ ಹೇಗೆ ತಿಳ್ಕೊಬೇಕು? ಮತ್ತೆ ಇದು ಒಂದೇ ಶಬ್ದ ಅಲ್ಲ, ಆಪ ಶಬ್ದಕ್ಕೆ ಏನೇನು ಹೇಳ್ತಾರೋ ಅಪ್ ಶಬ್ದಕ್ಕೆ ಅದಿಷ್ಟು ಕೂಡ ಉಳಿದ ಎಲ್ಲ ಶಬ್ದಗಳು ಕೂಡ ದೇವರನ್ನ ಹೇಳೋ ರೀತಿನೇ ಬೇರೆ, ಉಳಿದವನ್ನ ಹೇಳೋ ರೀತಿನೇ ಬೇರೆ. ಅದು ರೈತ ಹೇಳ್ತಾರೆ. ತಥಾಪಿ ಅಟೆಂಡರ್ ಇರ್ತಾರೆ, ಅವನಿಂದ ಹಿಡಿದು ಆಫೀಸರ್ವರೆಗೂ ಯಾವ ಡಿಪಾರ್ಟ್ಮೆಂಟ್ ಏನು ಹೇಳ್ತಾರೆ ಅವನು, ಅದು ರೆವೆನ್ಯೂ ಎಲ್ಲರೂ ಹಾಗೂ ಅಟೆಂಡರ್ ಅಂದ್ರೆ ಶುರು ಮಾಡ್ತಾರೆ ಹೇಳೋದಕ್ಕೋಸ್ಕರ. ಬಟ್ ಎಲ್ಲರೂ ಇರೋ ರೀತಿ ಬೇರೆ ಅಷ್ಟೇ, ಆಫೀಸರ್ ರೀತಿ ಬೇರೆ, ಅಟೆಂಡರ್ ರೀತಿ ಬೇರೆ. ಡಿಪಾರ್ಟ್ಮೆಂಟ್ ಅಷ್ಟೇ ಕೇಳಿದಾಗ ಹೇಳೋದೇನು ಅವನು, ರೆವೆನ್ಯೂ ಅಂತ ಯಾವುದೋ ಒಂದು ಹೇಳ್ಬಿಡ್ತಾರೆ. ಅದೇ ರೀತಿನೆ ಆಪ ಅಂತ ಇಷ್ಟು ಜನಕ್ಕೂ ಅಪ್ಲೈ ಆಗುತ್ತೆ. ಅದು ಇದೆಲ್ಲ ಗೊತ್ತಿಲ್ಲದವ್ರು ಏನು ಮಾಡಿಬಿಡ್ತಾರೆ, ಯಾವುದೋ ಒಂದು ಪದಕ್ಕೆ ಗಂಟುಕೊಂಡ್ಬಿಟ್ಟು ಏನೋ ಅರ್ಥ ಮಾಡಿಕೊಂಡು ಯಾರೋ ಸರ್ವತೋರ್ ಮಾಡಿ ಹಾಕ್ಬಿಡ್ತಾರೆ. ಹಾಗೆಲ್ಲ ಮಾಡಬಾರ್ದು. ಅದು ದೀನ ದೇವತೆ ಹೇಳಿ ಸರ್, ದೀನ ದೇವತೆ ಕೂಡ ದೈತ್ಯರು ಅದೇ. ಆದ್ರಿಂದ ಹೆಸರು ಹೇಳ್ಬೇಕಾದ್ರೆ ಬಹಳ ಹುಷಾರಾಗಿ ಹೇಳ್ಬೇಕು. ಹೆಸರು ಹೇಳಿದ ಕರಪ್ಟ್ ಆಫೀಸರ್ ಅನ್ನೋ ಶಬ್ದ ಅನ್ವೇಷಿಸಿದ್ರು ಕೂಡ ಅವನು ಕರಪ್ಟ್ ಆಗಿರ್ತಾರೆ. ಅದೇ ರೀತಿನೇ ಜೀವನದಲ್ಲಿ ಅವ್ರು ಹೇಳ್ಬೇಕಾದ್ರೆ ಎಚ್ಚರ ಇರಬೇಕು. ಅದು ನೀಚ ಅಧಿಷ್ಠಾನದಲ್ಲಿ ಪೂಜಾಕ್ಕೆ ಅಧಿಕಾರ ಬರೋದಿಲ್ಲ, ಅದಕ್ಕೆ ಪೂಜ್ಯತ್ವ ಬರೋದಿಲ್ಲ. ಆದಿನ್ಯ ಮಾತ್ರ ಚಿಂತನೆ ಮಾಡಬೇಕಲ್ಲಿ, ಅಂತರ್ಯಾಮಿತ್ವ ಚಿಂತನೆ ಮಾಡಬಾರದು. ಅರ್ಥ ಆಯ್ತಾ? ಆದಿನ್ಯ ಚಿಂತನೆ ಬೇರೆ, ಅಂತರ್ಯಾಮಿತ್ವ ಚಿಂತನೆ. ಅಂತರ್ಯಾಮಿತ್ವ ಚಿಂತನೆ ಅಂದ್ರೆ ಏನು? ಒಳಗಿದ್ದಾರೆ ಅಂತ ಹೇಳೋದು. ಆದಿನ್ಯ ಅಂದ್ರೆ ಏನು? ಅವ್ರ ಕಂಟ್ರೋಲ್ ಇದೆ ಅಂತೇಳಿ. ಸ್ಯಾನಿಟರಿ ಇಂಜಿನಿಯರ್ ಇರ್ತಾರೆ, ಒಳಗೆ ರಿಪೇರಿ ಮಾಡ್ತಾನೆ, ಹಿಡಿದ್ಬಿಟ್ಟು ಅವನು ಏನು ಮಾಡ್ತಾನೆ? ಆರ್ಡರ್ ಮಾಡ್ತಾನೆ ಅಷ್ಟೇ, ಕಂಟ್ರೋಲ್ ಮಾಡ್ತಾನೆ. ಆದರೆ ಒಳ್ಳೆ ಕೆಲಸ ಮಾಡಬೇಕಾದ್ರೆ ತಾನೇ ಮಾಡ್ತಾನೆ. ಎರಡೂ ಸೇರ್ತಾರೆ, ಆಫೀಸರ್ ಹೋದು, ಇನ್ವಾಲ್ವ್ಮೆಂಟು ಇದೆ, ಇದರಲ್ಲಿ ಇರೋದಿಲ್ಲ. ಸೊ ಆಧೀನ್ಯ ಬೇರೆ, ಅಂತರ್ಯಾಮಿತ್ವ ಬೇರೆ. ಅಂತರ್ಯಾಮಿತ್ವ ಎಲ್ಲೆಲ್ಲಿ ಹೇಳ್ತೇವೆ ಅಲ್ಲಿ ಏನು ಹೇಳಬೇಕು ಅದನ್ನು ಒಳ್ಳೆ ವಸ್ತುಗಳಲ್ಲಿ ಮಾತ್ರ ಹೇಳಬೇಕು. ಆಮೇಲೆ ಆಧೀನ್ಯ ಮಾತ್ರ ಯಾವುದಕ್ಕೆ ಹೇಳಬೇಕು? ಈಶಾವಾಸ್ಯ ವಿಧಂ ಸರ್ವಂ, ಎಲ್ಲದಕ್ಕೂ ಆಧೀನ್ಯ ಹೇಳ್ಬಿಡ್ಬೇಕು. ಜೈಲು ಭಗವಂತನ ಜೈಲು ಯಾರಿಗೆ ಅಧೀನ? ಸರ್ಕಾರಕ್ಕೆ. ಸರ್ಕಾರ ಜೈಲೊಳಗಿದೆ ಅಂತ ಕೇಳಿದರೆ ಸರ್ಕಾರ ಜೈಲಿಗೆ ಏನಾಗುತ್ತೆ? ಅದು ತಪ್ಪು ಮಾಡಬೇಕಾಗುತ್ತೆ, ಗೊತ್ತಾಯ್ತು. ಸರ್ಕಾರ ಜೈಲಿಗೆ ಹೋಯ್ತು ಅಂತ ಕೇಳಿದರೆ ಅದು ದೋಷ. ಅದು ಜೈಲಿನ ಅಧಿಕಾರ ಮಾಡುತ್ತೆ ಅಂತ ಹೇಳಿದರೆ ಗುಣ. ಸೊ ಗುಣದೋಷಗಳನ್ನು ಯಾವಾಗಲೂ ಅರ್ಥ ಮಾಡ್ಕೋಬೇಕಾದ್ರೆ ಆಧೀನ ಚಿಂತನೆ, ಅಂತರ್ಯಾಮಿತ್ವ ಚಿಂತನೆ, ಎಷ್ಟು ಡಿಫರೆನ್ಸ್ ಇದೆ. ಕಸ ಹಾಕಿರ್ತಾರೆ, ಯಾರ್ದು ಕಸ ಅಂತ ಕೇಳ್ತಾರೆ. ಆಧೀನ ಇದೆ ಅಲ್ಲಿ, ಇವ್ರ ಮನೆ ಕಸ, ನಿಮ್ಮ ಜವಾಬ್ದಾರಿ ಅಂತಾರೆ. ಅದಕ್ಕೆ ಒಳ್ಳೆ ತಿನ್ನೋ ಪದಾರ್ಥ ಹಣ್ಣು ಏದಾರದು ಅಂತ ಕೇಳಿದರೆ ತಿನ್ನೋ ಪದಾರ್ಥವಾಗಿ ಅಧೀನ, ಅದು ಬಿಡೋ ಪದಾರ್ಥವಾಗಿ ಅಧೀನ. ಇಲ್ಲ ಅಂತರ್ಯಾಮಿತ್ವ ಇದೆ, ಅಂತರ್ಯಾಮಿತ್ವ ಹಣ್ಣನ್ನು ಒಳಗೆ ಹಾಕೋತಾರೆ, ತ್ಯಾಜ್ಯನ ಹೊರಗೆ ಎಸಿತಾರೆ. ಆದ್ದರಿಂದ ಎರಡು ಸರಿಯಾಗಿ ತಿಳ್ಕೊಂಡಿರ್ಬೇಕು. ಉಪಾಸ ಉಪಾಸನೆ ಹಾಗೆ ಆಧೀನ ರೀತಿ ಉಪಾಸನೆ ಎಲ್ಲದಕ್ಕೂ ಮಾಡಿಬಿಡ್ಬೇಕು, ಅದು ಎಕ್ಸೆಪ್ಷನ್ ಇಲ್ಲ. ಆದರೆ ಅಂತರ್ಯಾಮಿತ್ವ ಚಿಂತನೆ ಮಾಡಬೇಕಾದ್ರೆ ಮತ್ತೆ ಏನಾಗಿರ್ಬೇಕು ಪದಾರ್ಥ? ಅದು ಪೂಜ್ಯ ಆಗಿ ದುರ್ಯೋಧನ ದೇವರ ಅಧೀನ, ಅದು ದುರ್ಯೋಧನ ಅಂತರ್ಯಾಮಿ ಅಂತಂದ್ರೆ ಉಪಾಸನೆ ಮಾಡಬಾರ್ದು. ಭೀಮಾಂತರ ಉಪಾಸ ಭಾರತೀಯ ರಮಣ ಅಂತರ್ಗ ಉಪಾಸನೆ ಮಾಡಬೇಕು. ಅಲ್ಲಿ ಉಪಾಸ್ಯತ್ವ ಇಲ್ಲ. ನಿತ್ಯಾಧಿಷ್ಠಾನದಲ್ಲಿ ಏನು ಮಾಡಬಾರ್ದು ಯಾವಾಗಲೂ? ಉಪಾಸ್ಯತ್ವ ಇಲ್ಲ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅಧೀನ್ಯ ಉಪಾಸ್ಯ ಎರಡು ಅರ್ಥ ಡಿಫರೆನ್ಸ್ ಇರೋದನ್ನ ಅರ್ಥ ಮಾಡ್ಕೋತೀವಿ. ಅದನ್ನ ಹೇಳೋದಕ್ಕೆ ಪುಣ್ಯೋಗಂಧ ಪೃಥಿವ್ಯಾಂಚ ಆಗ ನಮ್ಗೆ ಏಳನೇ ಅಧ್ಯಾಯ ಭಗವದ್ಗೀತೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ತದೆ. ದೇವರು ಎರಡು ಹೇಳ್ತಾನೆ, ರಸೋಹಂ ಮಕ್ಸುಕೌಂತೇಯ ಅಂತ ಹೇಳಿಬಿಟ್ಟ. ನಮಗೇನಿಸ್ತದೆ ಸುಮ್ಮನೆ ಓದಿಬಿಟ್ರೆ ರಸ ನೀರಿನಲ್ಲಿರೋ ರಸ ಎಲ್ಲ ದೇವರ ಅಧೀನ, ಆದರೆ ಗಂಧ ಹೇಳ್ಬೇಕಾದ್ರೆ ಏನು ಮಾಡ್ತಾನೆ, ಪುಣ್ಯೋಗಂಧ ಅಂತ ಹೇಳ್ಬಿಡ್ತಾನೆ. ಆಚಾರ್ಯ ಭಾಷ್ಯ ಬರೀತಾರೆ, ಗೊತ್ತಾಯ್ತಾ? ಧರ್ಮ ವಿರುದ್ಧ ಕಾಮೇ ಸ ಉಪಾಸ್ಯ ಭೂತಿಮಿಚ್ಛತ, ಉಪಾಸನೆ ಹೇಳೋದಕ್ಕೋಸ್ಕರ ಪುಣ್ಯಗಂಧ ಅಂತ ಹೇಳ್ತಾರೆ, ಅಧೀನ ಚಿಂತನೆಗೋಸ್ಕರ ಬರೀ ರಸಗಂಧ ಅಂದ್ಬಿಡ್ತಾರೆ. ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್, ಉಪಾಸ್ಯ ರೂಪಗಳವೆಲ್ಲ ಇದು ಅಧೀನ ರೂಪಗಳು. ಈ ವ್ಯತ್ಯಾಸ ಗೊತ್ತಿದ್ರೆ ನಮಗಾಗ ದೇವರ ವ್ಯಾಪ್ತಿನೂ ಒಪ್ಪಬೇಕು, ಅಂತರ್ಯಾವ್ಯತೆ ಎಲ್ಲಿ ಒಪ್ಪಬೇಕು ಅಂತ ಅರ್ಥ ಮಾಡ್ಕೋಬೇಕು. ಅದಿಲ್ಲದೆ ಹೋದ್ರೆ ಕನ್ಫ್ಯೂಷನ್ ಆಗುತ್ತೆ, ನಮ್ಗೆ ಅಸಹ್ಯ ಬಂದ್ಬಿಡುತ್ತೆ ಕೆಲಸ. ಈಗ ಕೇಳಿದ್ರೆ ಪ್ರಶ್ನೆನ, ನೀರಲ್ಲಿ ದೇವರಿದ್ದಾರೆ ಅಂದರೆ ಚರಂಡೆ ನೀರು ದೇವರಿದ್ದಾರೆ ಪ್ರಶ್ನೆ ಬಂದ್ಬಿಡತ್ತ. ಅವಾಗ ಏನು ಹೇಳಬೇಕಾಗ, ಅಲ್ಲಿ ಏನಂತ ಹೇಳಬೇಕು, ಅಲ್ಲಿ ಅಂತರ್ಯಾಮಿಯಾಗಿ ಇಲ್ಲ, ಸ್ವಾಮಿಯಾಗಿ ಇದ್ದಾನೆ, ಅದನ್ನು ಒಪ್ಪಲೇಬೇಕು. ಈ ಗೊಬ್ಬರಗಳು ಮಾಡ್ತಾರೆ ಹಳ್ಳಿಯಲ್ಲಿ, ಅದೆಲ್ಲ ತ್ಯಾಜ್ಯ. ಇದು ಯಾರು ರೇಟಿವ್ ಮಾಡ್ತಾರೆ ಮತ್ತೆ ಅದನ್ನು, ಗೊತ್ತಾಯ್ತಿಲ್ಲ, ಒಳ್ಳೆ ರೇಟಿವ್ ಮಾಡ್ತಾರೆ ಅದನ್ನು. ಯಾಕೆ ಯಾವುದಕ್ಕೆ ಉಪಯೋಗ ಆಗುತ್ತದೆ, ಪೈರಿ ಬೇಕದು, ಮನೆಯೊಳಗೆ ಇಟ್ಕೊಬೇಕಲ್ಲ, ಇದು ಬರೋದಿಲ್ಲ, ದೂರನೇ ಹಾಕಿರ್ತಾರೆ, ತಿಪ್ಪೆ ಅಂತಲೇ ಹೆಸರು ಅದಕ್ಕೆ. ಆದರೆ ಹಾಕಬೇಕು, ಅದು ಬೆಲೆ ಇದೆ ಅದಕ್ಕೆ. ಆ ಬೆಲೆ ಯಾವ ದೃಷ್ಟಿಯಲ್ಲಿ ಇದೆ ಅವನಿಗೀಗ, ಅಧೀನ ಯಾರದೊಂಬುದ್ರ ಮಟ್ಟಿ ಮಾತ್ರ ವ್ಯಾಪಾರ. ಈಗ ಪೇಪರ್ ಇದೆ, ಫಸ್ಟೇ ಮಾರೋದಕ್ಕೆ ಮರುದಿಸ್ ಮಾರೋದಕ್ಕೆ ಆಗಿರೋ ತ್ಯಾಜ್ಯ ಅದು. ಕ್ಯೂ ನಿಂತ್ಕೊಂಡು ತಗೋತಾನೆ, ಆಮೇಲೆ ಕ್ಯೂ ನಿಂತ್ಕೊಂಡು ಮಾರ್ತಾನೆ ಅದನ್ನು. ಮತ್ತೆ ಇದ್ರ ರೇಟ್ ಎಷ್ಟು, ಅದ್ರ ರೇಟ್ ಎಷ್ಟು, ಇದ್ರ ರೇಟು ಹೇಳಿದಷ್ಟು ಹೇಳಿ, ಒಂದೂವರೆ ರೂಪಾಯಿ 2 ರೂಪಾಯಿ, ಅದಕ್ಕೆ ತೂಕ ಅಷ್ಟೇ, ತೂಕ ಎತ್ತಿಬಿಡ್ತಾನೆ ಅದು. ಹಾಂ, ತೂಕದಲ್ಲೂ ಮೋಸ ಆಗುದು, ಹೆಚ್ಚು ಕಡಿಮೆ ಆದರೆ ಯಾರು ಬಂಗಾರ ತೂಕ ಬಾರದೆ ಮಾಡೋದಿಲ್ಲ, ಅಲ್ಲಿ ಒತ್ತಾರೆ ಬುದ್ಧಕ್ಕೆ ಹೋಗೋದಿಲ್ಲ, ಅಷ್ಟೇ ಇಟ್ಟಿರ್ತದೆ, ಯಾವಾಗಿದ್ರು ಬೋದಕ್ಕೆ ಹೋಗೋದೇ ಇಲ್ಲ ಅದು, ಒಂದಿಟ್ಟರು ಅಷ್ಟೇ ಇರುತ್ತೆ, 100 ಇಟ್ಟರು ಅಷ್ಟೇ ಇರುತ್ತೆ. ಇವ್ರು ಸುಮ್ಮನೆ ತೊಗೊಂಡೋಗ್ತಾರೆ, ಅಡಿಯನ್ನು ತೊಗೊಂಡೋದ್ರೆ ಸಾಕು ಅಂತ ಅಷ್ಟೆ, ಏನಾರಾಗಲಿ ಅದು ಹಾಗೆ ತೊಗೊಂಡೋದ್ರೆ ಕಷ್ಟ. ಈಗ ಬಗ್ಗೆ ಹೋಗಿದ ಪೀಡೆ ತಪ್ಪುತ್ತೆ ಅಂತೆ. ಆಧೀನ್ಯಕ್ಕೂ ಉಪಾಸ್ಯಕ್ಕಿರೋ ವ್ಯತ್ಯಾಸ ಸನಿಹ ಚಿಂತನೆ ಮಾಡ್ತಾ ಹೋಗಬೇಕು. ತನ್ನಾಮಾಸ್ಯ ಇತಿ ಹೇತತ್ ಬ್ರಹ್ಮ ರುದ್ರಾಧೀನಾಂ ಭವೇತ್ ಯಥಾ ಪಿತಾಮಹಾದ್ಯಾಶ್ಚ ಪಿತರೋ ನಾಮ ಕೀರ್ತಿತಾ. ಈ ದೃಷ್ಟಾಂತ ನೆನಪಿಟ್ಕೊಂಡ್ಬಿಟ್ರೆ ಪಿತೃಯಜ್ಞದ ಅರ್ಥವನ್ನೇ ಆಚಾರ್ಯ ಹೇಳದಂತೆ ಆಯ್ತಾರೆ. ತಥಾಪಿ ಮುಖ್ಯತಯ ವೃತ್ತಿಯ ವ್ಯವಹಾರಾಖ್ಯ ವ್ಯವಹಾರ ಅಲ್ಲ ವ್ಯವಹಾರಾಖ್ಯವಸ್ಥಿತಿ ತಥಾಪಿ ಮುಖ್ಯಯ ವೃತ್ತಿಯ ವ್ಯವಹಾರ ತಪ್ಪಾಗಿದೆ, ವ್ಯವಹಾರ ವ್ಯವಸ್ಥಿತಿ ಅಷ್ಟೇ. ತಥಾಪಿ ಮುಖ್ಯಯ ವೃತ್ತಿಯ ವ್ಯವಹಾರ ವ್ಯವಸ್ಥಿತಿ, ಆದಷ್ಟು ವ್ಯವಹಾರ ಮಾಡಬೇಕಾದ್ರೆ ಮುಖ್ಯ ವೃತ್ತಿ ಇಟ್ಕೋಬೇಕು. ಪ್ರಸಂಗ ನೋಡ್ಕೊಂಡು ಏನು ಮಾಡಬೇಕು, ಅದನ್ನು ಎಕ್ಸ್ಟೆನ್ಷನ್ನು ಮಾಡ್ಕೋಬೇಕು. ಗೊತ್ತಾಯ್ತಾ? ಪಿತೃಯಜ್ಞ ತಂದೆದೇ ಇದೆ, ಪಿತೃಯಜ್ಞ ಎಲ್ಲ ಸರಿ ಹೋಯ್ತು, ಅದು ಬೇರೆದಿದ್ದಾಗ ಸಂಕೋಚ ಮಾಡ್ಕೋ, ಓ ಈ ರೀತಿನ ಅಂತ ಅರ್ಥ ಮಾಡ್ಕೋಬೇಕು. ಮುಖ್ಯವಾಗಿ ಫಸ್ಟ್ ಚಾನ್ಸ್ ಯಾವುದು ಕೊಡ್ಬೇಕು ಅರ್ಥ ಮಾಡ್ಕೋಬೇಕಾದ್ರೆ ಮುಖ್ಯದ್ದು ಕೊಡ್ಬೇಕು ಅಂತ ಹೇಳ್ತಾರೆ. ವ್ಯವಹಾರ ತಥಾಪಿ ಮುಖ್ಯಯ ವೃತ್ತಿಯ ವ್ಯವಹಾರ ವ್ಯವಸ್ಥಿತಿ, ಹಾಲು ಅಂದ್ರೆ ಹಾಲು ಅಂತಾನೆ ಅರ್ಥ, ಆದರೆ ಆವಾಗ ವ್ರತದಲ್ಲಿ ಹಾಲು ಅಂತ ಹೇಳಿದಾಗ ಅರ್ಥ ಮಾಡಬಾರದು. ಕ್ಷೀರವ್ರತದೊಳಗೆ ಹಾಲು ಅಂತ ಹೇಳಿದ್ರೆ ಏನು ಅರ್ಥ ಮಾಡ್ಬೇಕು ಅದಕ್ಕೆ, ಹಾಗಾಗಿ ಅಲ್ಲೂ ಬೇರೆ ಹಾಲು ಅರ್ಥ, ಈ ಅರ್ಥ ಮಾಡಬಾರ್ದು, ಯಾಕೆ ಬಾಧಕ ಇದೆ. ಇಲ್ಲವರು ಏನಂತ ಅರ್ಥ ಮಾಡ್ಬೇಕು, ಯಾವಾಗಲೂ ಮುಖ್ಯ ಅರ್ಥನೇ ಮಾಡಬೇಕು. ಆಪಯತ್ತೇವ ಸರ್ವೇಷಾಂ ದೇವಾನಾಂ ಪ್ರದರೌ ಹರಿಹಿ. ಈ ರೀತಿ ಪರಮಾತ್ಮ ತನ್ನ ಹೆಸರನ್ನ ಎಲ್ಲಾ ದೇವತೆಗಳು ಕೊಟ್ಬಿಟ್ಟಿದ್ದಾನೆ. ಕೆಲವು ಹೆಸರನ್ನ ಎಲ್ಲರಿಗೂ ಕೊಡೋದಿಲ್ಲ, ಕೆಲವು ಹೆಸರು ಎಲ್ಲರಿಗೂ ಕೊಡ್ತಾನೆ. ಸ್ವಕೀಯಮೇವ ಮನ್ಯಾನಿ ಪೃಥಕ್ ಪೃಥಗದಾತ್ರ, ಎಲ್ಲ ತನ್ನ ನಾಮಗಳನ್ನೇ ಸ್ವಲ್ಪ ಜನಕ್ಕೆ ಅವರವರಿಗೆ ಮಾತ್ರ ಕೊಡ್ತಾ ಹೋಗ್ತಾನೆ. ಸನ್ನಿಧಾನ ಅಂತ ಹೇಳಿ, ಸನ್ನಿಧಾನ ಅಂದ್ರೆ ಏನಾಗುತ್ತೆ ಅಲ್ಲಿ, ಈಗ ಒಡಗಿದ್ದಾಗ ಏನಾಗುತ್ತೆ ಅಲ್ಲಿ, ಸನ್ನಿಧಾನದಲ್ಲಿ ಸನ್ನಿಧಾನ ಬೇರೆ ಮತ್ತೆ ಅಂತರ್ಯಾಮಿ ಬೇರೆ, ವ್ಯರ್ಥ ಮಾಡ್ಕೋಬೇಕು ಅದನ್ನ. ದೇವ್ರ ಡೆಡ್ ಬಾಡಿ ಇದೆ, ಅದರಲ್ಲೂ ದೇವರಧೀನ, ಡೆಡ್ ಬಾಡಿ ದೇವರಧೀನ, ಅದೇನಿಲ್ಲ ಅಲ್ಲಿ, ಅಂತರ್ಯಾಮಿತ್ವ ಇಲ್ಲ. ಅರಿತು ಪೆಣನೆಂದು ಹೇಳುವರು ಬುಧ ಜನ, ಆವನು ತೊರೆಗೆ ಹರಿತ ತೊಲಗುವ ಅಂತ ಹೇಳಿದಾಗ ಅಲ್ಲಿ ಆ ರೀತಿ ಇಲ್ಲ, ಉಪಾಸ್ಯತ್ವ ರೂಪ ಬಿಟ್ಬಿಡ್ತಾನೆ, ಮುಟ್ಟಿದ್ರೆ ಮೈಲಿಗೆ ಆಗ, ಆ ರೀತಿ ಅಧೀನ್ಯ ಮಾತ್ರ ಇರ್ತದೆ, ಇದು ಹೋಗುತ್ತೆ. ಅದು ವ್ಯತ್ಯಾಸ ಸರಿಯಾಗಿ ಯೋಚನೆ ಮಾಡ್ಬೇಕಾದ್ರೆ. ಏವಂ ಸ ಭಗವಾನ್ ವಿಷ್ಣು ಮಹಿತಾ ಸಾಭಿದ ಪ್ರಭು, ಹಣ್ಣು ತಿಂತಾನೆ ಸಿಪ್ಪೆ ಎಂಬ ತ್ಯಾಜ್ಯ, ಇವನ ಅಧೀನ. ಹಣ್ಣಿನ ರಸ ಒಂದು ಒಳಗೆ ಹಾಕೋತಾನೆ, ರಸ ಒಳಗೆ ಹಾಕೋದು ಒಳಗೆ ಹೋಗುತ್ತೆ, ಅದು ಒಳಗೆ ಹೋಗದೆ ಅಧೀನವಾಗಿದೆ. ಆ ಅರ್ಥ ಕರೆಕ್ಟಾಗಿ ತಿಳಿಯಿ. ಏವಂ ಸ ಭಗವಾನ್ ವಿಷ್ಣು ಮಹಿತಾ ಸಾಭಿದ ಪ್ರಭು ಜಾನನ್ ನಿತ್ಯೇನೆ ಇತ್ಯಾದಿನ ಇತ್ಯೋದಿತ ಜ್ಞಾನ ದಾಹದೇವಮಿದಂ ವಚ ದೇವೀಮಿದಂ ವಚ ಏವಂ ಸ ನಾರಾಯಣಾದಿ ನಾಮಾನ್. ಈ ರೀತಿ ಅಪ್ಪನಾಮ ಇದನ್ನೇ ಹೆಸರನ್ನು ದೇವರಿಗೆ ಕೊಟ್ಬಿಡ್ತಾನೆ ಬೇರೆಯವರಿಗೆ, ಆದರೆ ನಾರಾಯಣಾದಿ ನಾಮಗಳನ್ನು ಕೊಟ್ಟಿಲ್ಲ. ಅದೇನು ಮಾಡ್ಕೊಂಡಿದ್ದಾನೆ, ಅದನ್ನು ತಲೆ ಇಟ್ಕೊಂಡಿದ್ದಾನೆ. ಇದು ಅರ್ಥ ಮಾಡಿಕೊಂಡ್ರೆ ಸರ್ವಶಬ್ದ ವಾಚ್ಯತ್ವದಲ್ಲೂ ವಿಶೇಷ ಇದೆ. ಸರ್ವಶಬ್ದ ವಾಚ್ಯತ್ವದಲ್ಲಿ ಕೆಲವು ಶಬ್ದಗಳಿಂದ ಎಲ್ಲರೂ ವಾಚ್ಯರಾಗಿಬಿಡ್ತಾರೆ, ಕೆಲವು ಶಬ್ದದಿಂದ ದೇವರು ಒಳ್ಳೆಯವರು ಮಾತ್ರ ವಾಚ್ಯರ, ಕೆಲವರಲ್ಲಿ ಮೇಲಿನವರು ವಾಚ್ಯರ ಆಗ್ತಾರೆ, ಕೆಲವರ ತಾನು ಮಾತ್ರ ವಾಚನ ಆಗ್ತಾನೆ. ಅದಕ್ಕೆ ತನಗಲ್ಲೇ ಕೆಲವು ವ್ಯವಹಾರ, ಮಹಾಲಕ್ಷ್ಮಿಗೆ ಕೆಲವು ಅನ್ವಯ, ವಾಯುದೇವರಿಗೆ ಕೆಲವು ಅನ್ವಯ. ಆ ದೇವರಿಗೆ ಅನ್ವಯ ಆಗ ಹೆಸರು ಬೇರೆ ಯಾರಿಗೂ ಉಪಯೋಗಿಸ್ಬಾರ್ದು, ಅಲ್ಲಿಗೇನೆ. ಲಕ್ಷ್ಮಿಗೆ ಅನ್ವಯ ಆಗ ಹೆಸರು ದೇವರಿಗೆ ಉಪಯೋಗಿಸ್ಬೋದು, ನಾರಾಯಣ ಮಾಯದೇವರ ಹೆಸರು ಬೇರೆಯವ್ರಿಗೆ ಉಪಯೋಗಿಸ್ಬೋದು, ಕೆಳದವ್ರಿಗೆ ಉಪಯೋಗಿಸ್ಬಾರ್ದು. ಈ ಮೇಲಿನವ್ರು ಎಲ್ಲರೂ ಅಪ್ಲಿಕಬಲ್, ಆಫೀಸಲ್ಲಿ ಲೆಟರ್ ಬರುತ್ತೆ, ಆಫೀಸರ್ ಯಾವ್ದು ಬೇಕಾದ್ರೆ ತೆಗೆದು ನೋಡ್ಬೋದು. ಉಳಿದವ್ರು ಏನು ಮಾಡಬೇಕು, ತಂಬಿ ಬಂದಿದ್ದು ಮಾತ್ರ ಬೇರೆಯವ್ರು ತಗೊಳ್ಳೋಗಿಲ್ಲ. ಆ ಕೇಸ್ ವರ್ಕರ್ ತನ್ನ ಫೈಲ್ ಅಷ್ಟೇ, ಬೇರೆ ಫೈಲ್ ಕೊಡೋದಿಲ್ಲ. ಲೆಟರ್ಸ್ ಬಂದು ಇಷ್ಟು ಬಂದು ಆಫೀಸ್ಗಳಲ್ಲಿ ಇಷ್ಟು ಲೆಟರ್ ಬರುತ್ತೆ, ಸ್ಟಾಫ್ಗೂ ಬರುತ್ತೆ, ಆಫೀಸ್ ಅಫಿಷಿಯಲ್ ಲೆಟರ್ಸ್ ಬರುತ್ತೆ. ಸ್ಟಾಫಿಗೆ ಬಂದು ಕಂಟ್ರೋಲ್ ಇದೆ ಇವ್ನಿಗೆ, ಬೇಕಾದ್ರೆ ಅದು ಬೇಕಾದ್ರೆ ಕೊಡೋದು ಖಾಲಿ ಇಟ್ಕೋಬಹುದು ಬೇಕಾದ್ರೆ. ಅದು ತಪ್ಪಿರ್ಬೋದು, ಬಟ್ ಸ್ವಾಮ್ಯ ಇದೆ ಇವ್ರಿಗೆ. ಅದಿಲ್ಲ, ಅಲ್ಲಿ ಹೋದ್ಮೇಲೆ ಬರಬೇಕೆ ಹೊರತು ಅಲ್ಲೇ ತಗೋಬಾರ್ದು ಇವನು. ಎಲ್ಲಿಗೆ ಹೋಗ್ಬೇಕು ಫಸ್ಟ್? ಅದು ಅಲ್ಲಿ ಹೋಗಿ ಬಿಡಬೇಕು, ಆಮೇಲೆ ಅಲ್ಲಿಂದ ಬರಬೇಕು ವಾಪಸ್. ಅದು ನಿಯಮ. ನಾರಾಯಣಾದಿ ನಾಮಾನಿ ತದೌ ನಾನ್ಯಸ್ಯ ಕೇಶವಃ, ಆದಿಶಬ್ದದಿಂದ ಆತ್ಮಶಬ್ದ, ದ್ಯೂಪು ಆದಿ ಆಯತನ ಸ್ವಶಬ್ದ, ಕೆಲವೆಲ್ಲ ಶಬ್ದ ರಿಸರ್ವ್ಡ್ ಅವು. ಆ ಬೇರೆ ಆತ್ಮ ನಾರಾಯಣ ಇತ್ಯಾದಿ ಶಬ್ದಗಳಲ್ಲಿ ದೇವರಿ ಮಾತ್ರ ತಗೋಬೇಕಲ್ಲ. ಮತ್ತೆ ಅದೇ ವ್ಯಾಪ್ತಿ ಎಂಬುದು ಎರಡು ರೀತಿ, ಸನ್ನಿಧಾನ ರೂಪ ವ್ಯಾಪ್ತಿ ಬೇರೆ, ಅಂತರ್ಯಾಮಿ ರೂಪವಾದ ವ್ಯಾಪ್ತಿ ಬೇರೆ. ಸನ್ನಿಧಾನ ಬಂತಲ್ಲ, ಇದು ಯಾರಿಗೆ ಸೇರಿದ್ದು ಅಂತ ಕೇಳ್ತಾನೆ. ಯಾರಿಗೆ ಸೇರಿದ್ದು, ಏನು ಹೇಳ್ತೀರಿ ಈಗ? ಒಂದು ಆಕಾಶದ ವ್ಯಾಪ್ತಿ ಇದ್ದ ಹಾಗೆ ಒಂದು ರೂಪದಲ್ಲಿ ಉಪಾಸ್ಯತ್ವ ರೂಪ ಬೇರೆ, ಅದೇ ಹೇಳ್ತಿರೋದು. ಕೂಡಿಸೋದಕ್ಕೆ ಹೇಳ್ತಿರೋದು ವ್ಯಾಪ್ತತ್ವ ರೂಪ ತಗೊಂಡಾಗ ಉಳಿದವರಿಗೆ ಬರೀ ಏನಿರುತ್ತೆ? ತಪ್ಪಲ್ಲ, ಹಾಗೆ ಹೇಳಬೇಕಾದ್ದು. ನಾ ಹೇಳ್ತಿರೋದು ಉಪಾಸ್ಯತ್ವ ರೂಪದಲ್ಲಿ ಹೇಳ್ತಿರೋದು. ಅಂತರ್ಯಾಮಿತ್ವ ರೂಪದ ವ್ಯಾಪ್ತಿ ಬೇರೆ, ಸನ್ನಿಧಾನ ರೂಪ ವ್ಯಾಪ್ತಿ ಬೇರೆ. ಅಲ್ಲೇನಾಗುತ್ತೆ, ಸನ್ನಿಧಾನ ರೂಪ ವ್ಯಾಪ್ತಿನ ಏನು ಹೇಳಬೇಕು? ಎಲ್ಲ ಕಡೆ ಹೇಳಬೇಕು. ಅಂತರ್ಯಾಮಿತ್ವ ರೂಪ ವ್ಯಾಪ್ತಿ, ಅಂತರ್ಯಾಮ ರೂಪದಲ್ಲಿ ಮತ್ತೆ ಎರಡು ಭಾಗ. ಬರೀ ಆ ವಸ್ತುವಿನ ಸ್ವರೂಪ ಮಾತ್ರ ರಕ್ಷಣೆ ಮಾಡೋ ತಿಳಿದಿರೋದು. ಇದೊಂದು ಉಪಾಸ್ಯತ್ವ ರೂಪ. ಉಪಾಸ್ಯತ್ವ ರೂಪ ವ್ಯಾಪ್ತಿನಲ್ಲಿ ಹೇಳಬೇಕು ಯಾವಾಗಲೂ, ಉತ್ತಮ ವಸ್ತುಗಳಲ್ಲಿ ಮಾತ್ರ ಹೇಳಿ, ಬೇರೆ ವಸ್ತುಗಳಲ್ಲಿ ಹೇಳಬಾರ್ದು. ಬರೀ ಇದನ್ನು ಹೇಳಬೇಕಾದ್ರೆ ಆಧೀನ ರೂಪವಾದ ಮಾತ್ರ ಎಲ್ಲಿ ಬೇಕಾದ್ರೂ ಹೇಳಿ, ಹೇಳದೆ ಇರಬಾರ್ದು. ಅದನ್ನು ಉಪಾಸ್ಯತ್ವ ರೂಪ. ಎಲ್ಲರೂ ಬಂದಿದೆಯಾ ಅಯೋಗ್ಯರಿಗೆ ಉಪಾಸನೆ ಮಾಡೋದು? ಕಂಡಿದ್ದೀರಾ? ಕಂಡೇ ಇಲ್ಲ. ಹಾಗಿದ್ರೆ ಕೆಟ್ಟ ಪದಾರ್ಥ ಹೇಗೆ ಉಪಾಸನೆ ಮಾಡೋಕ್ಕಾಗತ್ತೆ? ನೀಚಾಧಿಷ್ಠಾನ ನಿಷಿದ್ಧ ಅಂತ ಹೇಳಿಬಿಟ್ಟಿದ್ದಾರೆ ಈಗಾಗಲೇ. ನೀಚಾಧಿಷ್ಠಾನ ಬ್ಯಾಂಡ್ ಅಂತ ಹೇಳಿದಾಗ ಏನರ್ಥ? ಅಲ್ಲಿ ಈಗ ಉಪಾಸ್ಯತ್ವ ಇಲ್ಲ. ನಮ್ಮಲ್ಲೇ ತಗೊಳ್ಳಿ, ಈಗ ಮಗನಲ್ಲೂ ದೇವರಿದ್ದಾನೆ, ತಂದೆಯಲ್ಲೂ ದೇವರಿದ್ದಾನೆ. ತಂದೆ ಮಗ ನಮಸ್ಕಾರ ಮಾಡ್ತಾನೆ, ಗೊತ್ತಾ? ಮಗನಿಗೆ ತಂದೆ ನಮಸ್ಕಾರ ಮಾಡ್ಬೋದು ಇಲ್ಲ? ಯಾಕೆ? ಯಾವ ರೀತಿಯಲ್ಲಿ ಇಲ್ಲ ಪರಮಾತ್ಮ ಅಲ್ಲಿ ಈಗ ಸನ್ನಿಧಾನ? ಅದನ್ನೇ ಹೇಳಿ, ನೀಚಾಧಿಷ್ಠಾನ ದುಷ್ಟಾಧಿಷ್ಠಾನ ಎರಡಿದೆ. ನೀಚಾಧಿಷ್ಠಾನ ಅಂದ್ರೆ ಕೆಳಗಿಂದ, ಅದಕ್ಕೆ ತಪ್ಪು ತಿಳ್ಕೊಂಡ್ಬಿಟ್ಟೆ. ರಕ್ಷ ಪ್ರಜಾಪತಿ ನಾನು ಬಂದಾಗ ಯಾಕೆ ಹೇಳಲಿಲ್ಲ ಅಂತ ಹೇಳ್ಬಿಟ್ಟು ತಪ್ಪದು. ಯಾಕೆ ನೀಚಾಧಿಷ್ಠಾನ ಯಾಕೆ ಹೇಳ್ಬೇಕು? ಅವ್ರು ಹೇಳಲಿಲ್ಲ. ಕೆಟ್ಟ ಅಧಿಷ್ಠಾನದಲ್ಲೂ ಪ್ರಶ್ನೆನೇ ಬರೋದಿಲ್ಲ. ಏನ್ ಮಾಡ್ಬೇಕಲ್ಲಿ? ಹೇಳೋ ಪ್ರಶ್ನೆ ಗೆಟ್ ಔಟ್ ಅಂತ ನಾನು ಸೇರಿಸಲೇಬಾರ್ದು. ಈರುಳ್ಳಿಯಲ್ಲಿ ದೇವರ ಅಧೀನ ದೇವ್ರ ಚಿಂತೆ ಇದ್ದಾನ ಇಲ್ವಾ? ಅರೆ, ಯಾವ್ದಾರು ಪುಸ್ತಕದಲ್ಲಿ ಹಾಕಿದ್ದಾರೆ ನೀವು ಈರುಳ್ಳಿ ಕಥ ಭಗವಾದ ರೂಪ ಅಂತ ಯಾರು ಹೇಳಿದಾರ? ಯಾಕೆ ಹೇಳಿಲ್ಲ? ಏನಿಲ್ಲ ಅಲ್ಲಿ ಉಪಾಸ್ಯತ್ವ ಬರೋದು ಯಾವಾಗ? ಅದು ಯೋಗ್ಯವಾಗಿದ್ರೆ ಮುಂದೆ ಚಿಂತನೆ. ತಿನ್ನಕ್ಕೆ ಬ್ಯಾನ್ ಮಾಡಿದಾಗ ಯಾವ ರೂಪ ತಗೊಂಡು ಏನ್ ಮಾಡ್ತೀರಲ್ಲಿ? ನಿಷಿದ್ಧ. ಆ ರೀತಿ ಅರ್ಥ ಮಾಡ್ಕೊಂಡು ಡಿಫರೆನ್ಸ್ ಗೊತ್ತಾಗುತ್ತೆ ಏನಂತೆ. ಬಟ್ ದೇವರು ಸೃಷ್ಟಿ ಮಾಡಿದ್ದು ಹೌದು, ದೇವರ ಅಧೀನದಲ್ಲಿರೋದು ಹೌದು, ಒಳ ನಿಯಾಮಕನ ಪರಮಾತ್ಮ ಇದ್ದಾನೆ ಹೌದು, ಬಟ್ ಏನಲ್ಲ, ಉಪಾಸ್ಯವಾಗಿ ಇಲ್ಲ. ಎರಡು ದೃಷ್ಟಾಂತ. ಮಗ ಒಳ್ಳೆ, ಭಾರಿ ಒಳ್ಳೆಯವನು ಮಗ. ಉದಾಹರಣೆಗೆ ಕೌಶಲ್ಯ ರಾಮದೇವ ನಮಸ್ಕಾರ ಮಾಡ್ತಿಲ್ಲ ಅಂತ ಏನು ಹೇಳ್ಬೇಕು? ಅದಕ್ಕೆ ಗೊತ್ತಾಯ್ತಿಲ್ಲ. ದೇವಕ್ಕೆ ಕೃಷ್ಣ ನಮಸ್ಕಾರ ಮಾಡ್ತಿದ್ದು ಏನು ಹೇಳ್ಬೇಕು ಅದಕ್ಕೆ? ಯಾವಾಗ ತಾನು ಬದಿತಿ ಕೃಷ್ಣ ದೇವರು ಅಂತ ಗೊತ್ತಾಗುತ್ತೋ ಮಾಡ್ತಾ ಇದ್ಲು. ತಾನು ದೇವಕ್ಕೆ ಕೃಷ್ಣ ಮಗ ಅಂದಾಗಿಲ್ಲ. ಯಾತಕ್ಕೆ? ಅಲ್ಲಿ ಬರೀ ತಾಯಿ ಮಗನ ಸಂಬಂಧ ಅಷ್ಟೇ. ಆ ದೃಷ್ಟಿಯಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಯಾವ ಬಂಧನೂ ಬರೋದಿಲ್ಲ. ಮಾಡಲೇಬೇಕು, ಮಾಡೋದಿನ್ಮಂತ. ಅವರು ಯಾರವರು? ನಮಗಿಂತ ದೊಡ್ಡವರು. ಉಪಾಸ್ಯತ್ವ ಬರೋದು ಯಾವಾಗ? ನಮಗಿಂತ ದೊಡ್ಡವರಾದ್ರೆ ಉಪಾಸ್ಯತ್ವ ಬಂದ್ಬಿಡುತ್ತೆ. ನಮಗಿಂತ ದೊಡ್ಡವರಾಗಿಬಿಟ್ರೆ ಸಾಕು, ಜ್ಞಾನ ಬರ್ತಿತ್ತು. ಜ್ಞಾನ ಬಂದಾಗ ನಮಸ್ಕಾರ ಮಾಡ್ತಿತ್ತು. ಹೌದೌದು, ಜ್ಞಾನ ಬಂದಾಗ ಇಲ್ಲ, ಹೋದಾಗಿಲ್ಲ. ನಾರಾಯಣಾದಿ ನಾಮಾನಿ ತದೌ ನಾನ್ಯಸ್ಯ ಕೇಶವಃ ಏವಂ ಸ ಭಗವಾನ್ ವಿಷ್ಣು ಮಹಿತ. ನಮ್ಮಲ್ಲಿ ಪ್ರತಿಮೆಗಳಿರುತ್ತೆ ಅಂತ ತಿಳ್ಕೊಂಡು ಆವಾಹನೆ ಮಾಡಿರ್ತಾರೆ. ಅವಾಗೇನದು ಆವಾಹನೆ ಮಾಡಿಲ್ಲ, ಅವಾಗೇನದು ಪ್ರತಿಮೆ ಮೆಟಲ್ ಅಷ್ಟೇ. ಆವಾಹನೆ ಮಾಡಿಬಿಟ್ಟೆ ಅಂದ್ರೆ ದೇವರದು, ಆವಾಹನೆ ಮಾಡದೆ ಹೋದ್ರೆ ಮೆಟಲ್. ಅಪ್ಲಿಕೇಶನ್ ಆಗಿದೆ ಸೆಲೆಕ್ಟ್, ರಿಪೋರ್ಟ್ ಮಾಡ್ಕೊಂಡ ತಕ್ಷಣ ಆಫೀಸರ್ ಆಗಿಬಿಡ್ತಾನೆ. ರಿಪೋರ್ಟ್ ಮಾಡ್ಕೊಂಡ ತಕ್ಷಣ ಅಲ್ಲಿವರೆಗೆ ಏನೋ ಅವನು, ಅಲ್ಲಿವರೆಗೂ ಅಪಾಯಿಂಟೆಡ್ ಅಷ್ಟೇ. ಇದಲ್ಲ ಅವನು ಅಪಾಯಿಂಟ್ಮೆಂಟ್, ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳೋವರೆಗೂ ಇದಲ್ಲ ಅವನು, ಆಫೀಸರ್ ಅಲ್ಲ. ರಿಪೋರ್ಟ್ ಮಾಡ್ಕೊಂಡ ತಕ್ಷಣ ಏನಾಗಿಬಿಡ್ತಾನೆ? ಆಫೀಸರ್ ಆಗ್ತಾನೆ. ಅದಕ್ಕಿಂತ ಮುಂಚೆ ಕ್ಯಾಂಡಿಡೇಟ್ ಅಷ್ಟೇ. ಇದೆಲ್ಲ ವ್ಯತ್ಯಾಸ ಗೊತ್ತಿರಬೇಕು. ಜಾನಂದಿತ್ಯೇ ಇತ್ಯೋದಿತ ಯಾವುದಕ್ಕೆ? ಹೌದು ಹೌದು, ಅದು ಇಲ್ಲ, ನಮಸ್ಕಾರ ಮಾಡಬಾರ್ದು. ಏನ್ ಮಾಡ್ಬೇಕಂದ್ರೆ, ದೇವ್ರ ಸನ್ನಿಧಾನ ಇದೆ, ಅದಕ್ಕೆ ಮಕ್ಕಳ ಆಡಿಸುವಾಗ ಅಂತ ಹೇಳ್ತಾ ಅದು ದೇವ್ರ ಸ್ಮರಣೆ ಮಾಡಬೇಕು. ದೇವ್ರ ಸನ್ನಿಧಾನ ಚಿಂತನೆ ಮಾಡೋದು, ಅವ್ರಿಗೆ ಮಾಡ್ತಕ್ಕಂಥ ಸ್ನಾನಾದಿಗಳನ್ನು ದೇವ್ರ ಅಭಿಷೇಕ, ಅದು ದೋಷ ಇಲ್ಲ, ಅದೆಲ್ಲ ಮಾಡಬೇಕು. ಆದ್ರೆ ನಮಸ್ಕಾರ ತವೆಲ್ಲ ಇಲ್ಲ, ಅದನ್ನೇ ಆಚಾರ ಹೇಳ್ತವೆ. ಶೂದ್ರ ಇದ್ದಾನೆ ಭಗವದ್ಭಕ್ತ, ನಮಗಿಂತ ಜಾಸ್ತಿ ಭಗವದ್ಭಕ್ತಿ. ಏನ್ ಮಾಡಬೇಕು ಅವನಿಗೆ? ಆಧಾರಸ್ತತ್ರ ಕರ್ತವ್ಯ ಯತ್ರ ಭಕ್ತಿರ್ ಹರೇ ವರ. ಅವ್ರಿಗೆ ವಿನಾ ಪ್ರಣಾಮಂ ಪೂಜ್ಯಸ್ತು, ನಮಸ್ಕಾರ ಮಾಡದೆ ಗೌರವಿಸ್ಬೇಕು ಹೊರತು ಏನ್ ಮಾಡಬಾರ್ದು, ಅದಕ್ಕೆ ನಮಸ್ಕಾರ ಮಾಡಬಾರ್ದು. ಮಾಡಿದರೆ ಅದು ವರ್ಣಗತವಾದ ರೂಪಕ್ಕೆ ಅವಮಾನ ಮಗ. ವರ್ಣಗತ ರೂಪ, ಆಶ್ರಮ ರೂಪ, ಮಾನ ಮನುಷ್ಯಗ ದೇವರು ಎಷ್ಟು ರೂಪದಲ್ಲಿ ಇರ್ತಾನೆ ಗೊತ್ತಾ? ಒಬ್ಬ ಸೇತುಗಳಿದ್ದಾರೆ ಅಂತ ತಿಳ್ಕೊಂಬ. ಮೊದಲು ಮನುಷ್ಯತ್ವ ರೂಪ, ಒಂದು ವಸ್ತುಗತವಾದ ರೂಪದಲ್ಲಿ ಇದ್ದಾನೆ, ಆಮೇಲೆ ಮನುಷ್ಯಗತವಾದ ರೂಪದಲ್ಲಿ ಇದ್ದಾನೆ, ಆಮೇಲೆ ವರ್ಣಗತ ರೂಪದಲ್ಲಿ ಇದ್ದಾನೆ, ಆಶ್ರಮಗತ ರೂಪದಲ್ಲಿ ಇದ್ದಾನೆ. ಮತ್ತು ಅದೆಲ್ಲ ಪೂಜ್ಯತ್ವ ಒಂದು ಕಡಿಮೆ ಅಂತಷ್ಟು ಏನಾಯ್ತು ಅಲ್ಲಿಗೆ, ಆ ಭಾಗದಲ್ಲಿ ಪೂಜ್ಯತ್ವ ಇಲ್ಲ. ಅದನ್ನು ಅರ್ಥ ಮಾಡಿಕೊಂಡ್ರೆ ಎಷ್ಟು ಡಿಫ್ರೆನ್ಸ್ ಇದೆ ತಿಳಿಯಿರಿ. ಏವಂ ಸ ಜಾನನ್ ನಿತ್ಯೋದಿತ ಜ್ಞಾನಾದಾಹದೇವೀಮಿದಂ ವಚಃ ದೇವವರ್ಯಂತ ದೇವ ವಿಪರ್ಯಂತ ಮಾ ವ್ಯಾಪ್ತಿಂ ವೇದಾಹಂ ಮಮ ಸರ್ವದಾ. ದೇವರ ವ್ಯಾಪ್ತಿ ಸರ್ವದಾ ದೇವರಿಗೆ ಗೊತ್ತಿದೆ. ಮತ್ಪರ್ಯಂತಹ ವ್ಯಾಪ್ತಿಂ ದೇವಾನಾಮಪಿ ಸರ್ವಶಃ. ದೇವತೆಗಳು ಕೂಡ ವ್ಯಾಪ್ತಿ ತಮ್ಮ ತಮ್ಮ ವ್ಯಾಪ್ತಿ ತಮಗೆ ಗೊತ್ತಿದೆ. ತಮ್ಮ ಜ್ಯೂರಿಸ್ಟ್ರಿಕ್ಷನ್ ಅಂತ ಕರಿತೇವೆಲ್ಲ ಆ ರೀತಿ. ಮಯಿ ದೇವಾಸ್ತೇಷು ಚಾಹಂ ವಿಧಿವಿಧಿ ಪರಾನನೆ. ನನ್ನಲ್ಲಿ ದೇವತೆಗಳಿದ್ದಾರೆ, ಅವರಲ್ಲಿ ನಾನಿದ್ದೇನೆ. ಗೊತ್ತಾಯ್ತಾ? ಅದನ್ನು ಯಾರಿದ್ದೇನೆ ಅಂತ ಅರ್ಥ ಮಾಡ್ಕೋಬೇಕು. ಇರಿದ್ದೇನೆ ಎಂಬುದನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಸರಿಯಾಗಿ ಮಾಡ್ಕೋಬೇಕು. ಕನ್ಫ್ಯೂಸ್ ಮಾಡಿಕೊಂಡ್ರೆ ಉಪಾಸನೆ ತಪ್ಪಿ ಹೋಗುತ್ತೆ. ಮಯೈ ತಾನಿ ಪ್ರದತ್ತಾನಿ ಪದಾನಿ ಬ್ರಹ್ಮಪೂರ್ವಕಾಹ. ನಾನು ಕೊಟ್ಟಂಥ ಪದವಿಗಳನ್ನೇ ಬ್ರಹ್ಮಾದಿ ದೇವತೆಗಳೆಲ್ಲ ಅಧಿತಿಷ್ಠಂತಿ, ಅದರಲ್ಲಿ ನೆಲೆಸಿದ್ದಾರೆ. ಸತ್ತಾದ್ಯಾಪಿ ಏತೇಷಾಂ ಮದಾಜ್ಞೇಯ. ಅವ್ರು ಇರುವಿಕೆ ಕೂಡ ನನ್ನ ಅಧೀನದಲ್ಲಿದೆ. ಜ್ಞಾನ ಕರ್ಮ ಬಲ ಬಲೇ ಹಾದ್ಯ ಮದ್ದತ್ತ ಇತಿ ಕೆಂ ವದೆ. ಅವರಿರುವಿಕೆ, ಅವರ ಪದವಿ, ಅವರ ಜ್ಞಾನ ಕರ್ಮ ಬಲ ಎಲ್ಲವೂ ಕೂಡ ಯಾರ ಅಧೀನ? ಸಂಭೃತ ಮತ್ತ ಏ ವೈತೆ. ಎಲ್ಲವೂ ನನ್ನಿಂದನೇ ನಡೀತಾ ಇದೆ. ಇದಿಷ್ಟು ಮಹಾಲಕ್ಷ್ಮಿ ಪರಮಾತ್ಮ ಹೇಳ್ತಾನೆ. ಅದು ವಿಶೇಷಗಳನ್ನು ನಾಳೆ ನಾಳೆ ನಾಳೆದ್ದು ಪಾಠ ಇರೋದಿಲ್ಲ, ಸೋಮವಾರ ಮಾಮೂಲಾಗಿರೋದು, ಸೋಮವಾರದಿಂದ ಕಂಟಿನ್ಯೂ. ಓಂ ಜನ್ಮಾದ್ಯಸ್ಯ ಯದೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ ಯಥಾ ವಿನಿಮಯೋ.